ತನ್ನ ಭಕ್ತ ಪ್ರಾರ್ಥನೆ ಮಾಡಿದ್ದಕ್ಕೆ ಮೊದಲು ನಡೆಸಿ ಆಮೇಲೆ ಮಾಡಿದ್ದೆ. ನಮ್ಮ ಜನ ಬುಸಿರು ಅದಕ್ಕೆ ನಾವು ಮಾಡೋದು ಹಾಗೇನೆ, ಶ್ರೀನಿವಾಸ ನಮಗೇನು ಆಗಬೇಕಾಗಿದೆ ಮಾಡಪ್ಪ, ಆಮೇಲೆ ಕಾಣಿಕೆ ಕೊಡ್ತೀವಿ ಅಂತ ಹೇಳೋದು. ಮೊದಲು ಕಾಣಿಕೆ ಕೊಡೋದಿಲ್ಲ, ಆಮೇಲೆ ಕಾಣಿಕೆ ಕೊಡ್ತೇವೆ, ಮತ್ತೆ ಆಮೇಲೆ ಕೊಡೋದಿಲ್ಲ. ತಕ್ಷಣ ಒಂದು 12 ವರ್ಷ ಟೈಮ್ ಇರುತ್ತೆ, ಅದಕ್ಕೆ 12 ವರ್ಷ ಎಲ್ಲ ಮಾಡ್ಕೊಂಡಿರ್ತಾರಲ್ಲ, 12 ವರ್ಷ ಯಾವ ಟೈಮ್ ಇರುತ್ತೆ, 10,000 ಆಗಿದೆ. ಕೊನೆಗೂ ಇನ್ನೊಂದು ಕೈಕಾಲ ಕೊಡ್ತಾರೆ, ಅದ್ರಲ್ಲಿ ಹೋಗ್ಬೇಕು. ಆಮೇಲೆ ಸಂಕಟ ಬಂದ ವೆಂಕಟರಮಣ ಅಂದ್ರೆ ಭಕ್ತ ಮಾಡೋದಕ್ಕು ಭಗವಂತ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಅಡ್ವಾನ್ಸ್ ಭಗವಂತ ಮಾಡ್ತಾನೆ ಪ್ರಾಯ. ಇಷ್ಟು ಕರುಣಾಳು ಜಗತ್ತಲ್ಲಿ ಯಾರು ಸಿಗೋದಿಲ್ಲ. ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ಇಷ್ಟು ಕರುಣಾಳು ಜಗತ್ತಲ್ಲಿ ಯಾರು ಸಿಗೋದೇ ಇಲ್ಲ. ನಾವು ಹೇಳಿದ್ದನ್ನ ಮೊದಲು ಮಾಡಿ ಆಮೇಲೆ ಮಾತಾಡ್ತಾನೆ. ನಾವು ಹಾಗಲ್ಲ, ಆತ ಹೇಳಿದ್ದನ್ನ ಎಂದೂ ಮಾಡದೆ ಬರೀ ಮಾತಾಡುತ್ತೆ. ಆತ ಹೇಳಿದ್ದೇನು, ಸಂಧ್ಯಾ ವಂದನೆ ಮಾಡು, ಪೂಜೆ ಮಾಡು, ಜಪ ಮಾಡು ಅಂತ ಹೇಳಿದ. ನಾವು ಮಾಡೋದಿಲ್ಲ, ಯಾಕೆ ಮಾಡಬೇಕು ಶುರು ಮಾಡ್ತೇವೆ. ಯಾಕೆ ಮಾಡಬೇಕು, ಮಾಡಿ ಕೇಳೋದಿಲ್ಲ, ಬರೀ ಕೇಳ್ತಾನೆ ಇರ್ತೇವೆ ಹೊರತು ಮಾಡೋದೇ. ಮಾಡಬೇಕಾದ ಕೆಲಸ ಇಷ್ಟೇ, ಭಗವಂತ ನಾವು ಕೇಳಿದ್ದನ್ನು ಕೊಡ್ತಾನೆ, ಆಮೇಲೆ ಹರಕೆ ತಲುಪಿಸ್ತೇವೆ ಹೋದಲ್ಲ. ಅದಕ್ಕೆ ಅವನು ಹೇಳಿದ್ದನ್ನು ಮೊದಲು ಮಾಡಿ ಆಮೇಲೆ ಮುಂದೆ ವಿಚಾರ ಮಾಡೋಣ. ಸಂಧ್ಯಾ ಒಂದು ಯಾತಕ್ಕೆ ಮಾಡಬೇಕು ನಮಗೆ ಗೊತ್ತಿಲ್ಲ, ಓಕೆ, ಅದೇನು ತೊಂದರೆ ಇಲ್ಲ. ಮಾಡಬೇಕು ಅಂತ ಹೇಳೋದಕ್ಕೆ ಒಂದೇ ಕಾರಣ ಸಾಕು, ಭಗವಂತ ಹೇಳಿದ್ದಾನೆ ಮಾಡ್ತೇವೆ. ಮತ್ತು ಡಾಕ್ಟರ್ ಔಷಧಿ ಕೊಡ್ತಾನೆ, ತಗೊಳ್ಳಿ ಅಂತ ಬಿಡ್ತಾರೆ. ಅವ್ರು ಹೇಗೆ ಕೆಲಸ ಮಾಡ್ತಾರೆ ಹೇಳ್ತಾರೆ, ಡಾಕ್ಟರ್ ತಿಳ್ಕೊಂಡಿದ್ದೀರಾ ಹೇಗೆ ಕೆಲಸ ಮಾಡ್ತಾರೆ ಡಾಕ್ಟರ್ ಇದು, ಹೇಗೆ ಫಂಕ್ಷನ್ ಮಾಡುತ್ತೆ ಹೇಳಿ ಶುರು ಮಾಡಿಬಿಟ್ರೆ ನೆಕ್ಸ್ಟ್ ಟೈಮ್ ಬರಬೇಡಿ ಬೇರೆ ಕಡೆ ಹೇಳಿ ಅಂತ ಹೇಳ್ತಾರೆ. 100 ಜನ ಕಾಯ್ತಿದ್ದಾರೆ ಅಲ್ಲಿ ಆಗ್ಲೇನೆ. ನೀವು ಹೇಳ್ಬೇಕಾದ್ರೆ ಮೆಡಿಕಲ್ ಕೋರ್ಸ್ ಓದಿದ್ದೇನೆ, ಔಷಧಿ ಬಂದಿದ್ದೀರೋ ಟೀಚಿಂಗ್ ಬಂದಿದ್ದೀರೋ ಅಂತ ಕೇಳ್ತಾರೆ. ನೀವು ಸ್ಟೂಡೆಂಟೋ ಪೇಷೆಂಟೋ, ಪೇಷೆಂಟ್ ಆದ್ರೆ ಔಷಧಿ ತಗೊಳ್ಳಿ, ಸ್ಟೂಡೆಂಟ್ ಆದ್ರೆ ಕಾಲೇಜ್ ಸೇರಿ ಅಂತ ಹೇಳ್ತಾರೆ. ಅಂದ್ರೆ 10-20 ರೂಪಾಯಿ ಎಲ್ಲ ಇವತ್ತು 10-20 ರೂಪಾಯಿ ಒಳಗೆ ಯಾರು ಸೇರಿಸೋದೇ ಇಲ್ಲ. 100 ರೂಪಾಯಿಗಳು 10-20 ಸಾವಿರ ಕೊಟ್ಟು ಹೋದ ತಗೊಂಡು ಹೋದ ಡಾಕ್ಟ್ರು ನಾವು ಕೇಳಿದಷ್ಟು ಉತ್ತರ ಕೊಡಬೇಕಂತ ನಿಯಮ ಇಲ್ಲ. ಯಾರಾದ್ರೂ ಡಾಕ್ಟರ್ ಉತ್ತರ ಕೊಡಲ್ಲ ಅಂದ್ರೆ ಯಾಕೆ ಕೊಡಬೇಕು ಅಂತ ನಮ್ಮನ್ನೇ ಕೇಳ್ತಾರೆ. ಮತ್ತೆ ಕೊಡಬೇಕಾದ ಕಾರಣ ಇಲ್ಲ, ಅವ್ರು ಔಷಧಿ ಕೊಡಬೇಕು ಉತ್ತರ ಕೊಡಬೇಕಾಗಿಲ್ಲ. ಆದ್ರೆ ಪರಮಾತ್ಮ ವೈದ್ಯನಲ್ಲ, ಭವರೋಗ ವೈದ್ಯ ಅವರು. ಎಲ್ಲದಕ್ಕೂ ಉತ್ತರ ಕೊಟ್ಟ ಆಮೇಲೆ ಮಾತಾಡ್ತಾನೆ, ಉತ್ತರ ಕೊಟ್ಟ ಆಮೇಲೆ ಮಾತಾಡ್ತಾನೆ. ಡಾಕ್ಟರ್ ಪಥ್ಯ ಮಾಡೋ ಸುಮ್ಮನೆ ಪಥ್ಯ ಮಾಡ್ಬೇಕಷ್ಟೇ, ಔಷಧಿಗೂ ಸುಮ್ಮನೆ ಔಷಧಿ ತಗೋಬೇಕಷ್ಟೇ. ಅದೇ ರೀತಿ ಭಗವಂತ ಹೇಳಿದ್ದಾನಲ್ಲ, ಪ್ರಾರ್ಥನೆ ಮಾಡಿ ಮಾಡಿ, ಜಪ ಮಾಡಿ ಮಾಡಿ, ಸಂಧ್ಯಾ ವಂದನೆ ಮಾಡಿ ಮಾಡಿ. ಡಾಕ್ಟರ್ ಹೇಳಿದ್ದಕ್ಕೆ ಅರ್ಥ ಇರುತ್ತೆ ಅಂತ ತಿಳ್ಕೊಂಡಿದ್ವಿ ತಾನೆ ನಾವೀಗ. ಡಾಕ್ಟರ್ ಯಾಕೆ ಹೇಳಿದ್ರೆ ಯಾರಿಗೆ ಗೊತ್ತು, ಯಾಕೋ ಏನೋ ಕಾರಣ ಇದ್ದೇ ಇರುತ್ತೆ ಗ್ಯಾರಂಟಿ. ಯಾಕೆ ಹೇಳಿರ್ತಾರೆ ಅದು ಕಾರಣ ಇರಬೇಕು, ಇಷ್ಟು ವಿಶ್ವಾಸ ಇರುತ್ತೆ ತಾನೆ. ಭಗವಂತ ಹೇಳಿದ್ದಾನೆ ಕಾರಣ ಇರಲೇಬೇಕು. ಡಾಕ್ಟರ್ ಹೇಳೋದಲ್ಲ ರೋಗಿಯ ಹಿತಕ್ಕೆ ಹೇಗೆ ಕಾರಣನೋ, ಭಗವಂತ ಹೇಳೋದಲ್ಲ ಭಕ್ತರ ಹಿತಕ್ಕೆ ಕಾರಣವಾದ್ದರಿಂದ ಕಣ್ಣು ಮುಚ್ಚಿಕೊಂಡು ನಡೆಸಬೇಕಾದ. ಕೆಟ್ಟ ವರ್ಷದ ಡಾಕ್ಟರ್ ಏನೇನು ಮಾಡಿಬಿಡ್ತಾರಪ್ಪ, ಬಲಗಣ್ಣ ಆಪರೇಷನ್ ಎರಡನೇ ಆಪರೇಷನ್ ಮಾಡಿಬಿಡ್ತಾರಪ್ಪ, ಸುಮ್ಮನೆ ಕೂತಿರ್ಬೇಕಷ್ಟೇ, ಏನು ಮಾಡಾಗಿಲ್ಲ ಇಲ್ಲ. ಎರಡು ಕಣ್ಣು ಕಣ್ಣು ವಾಪಸ್ ಬರ್ತಾರೆ ಅಷ್ಟೇ, ಇಷ್ಟಾದ್ರೂ ಗಲಾಟೆ ಮಾಡಾಗಿಲ್ಲ, ಬರ್ಕೊಂಡಿರ್ತಾರೆ, ನಾಟ್ ರೆಸ್ಪಾನ್ಸಿಬಲ್ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಭಗವಂತ ಎಂಥ ಭಗವಂತ, ಡಾಕ್ಟರ್ ಆಪರೇಷನ್ ಮಾಡೋದಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ಶಸ್ತ್ರಕ್ರಿಯೆಯಾಗಿ ಬಿಟ್ಟರೆ ಬರ್ಸ್ಕೊಡ್ತಾರೆ, ಡಾಕ್ಟರ್ ರೆಸ್ಪಾನ್ಸಿಬಲ್ ಅಲ್ಲ ಅಂತ. ಭಗವಂತ ಆಗಲ್ಲ, ಐ ಆಮ್ ರೆಸ್ಪಾನ್ಸಿಬಲ್ ಅಂತ ಭಗವಂತ ಹೇಳ್ತಾರೆ. ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಭಗವಂತ ಹೇಳ್ತಾರೆ. ಮತ್ತು ಯಾವ ಡಾಕ್ಟರ್ ತರ್ಸಿರೋದು ಕೊಟ್ಟಿಲ್ಲ, ಭಗವಂತ ಒಬ್ಬನೇ ಕೊಟ್ಟಿರೋದು. ಅದಕ್ಕೆ ನಾನು ವೈದ್ಯ ಅಂತ ಕರೆಯದೆ ಭವರೋಗ ವೈದ್ಯ ಅಂತ ಕರೀತಾರೆ. ಈ ಭಗವಂತನನ್ನ ನಾವು ನಂಬದೆ ಜ್ಞಾನ ನಂಬಬೇಕು ಯೋಚನೆ ಮಾಡಿ. ನಾವು ವೈದ್ಯರನ್ನ ನಮ್ಮ ದುಡ್ಡು ನಮ್ಮದು, ಔಷಧಿ ತಗೊಳ್ಳೋರು ನಾವು, ಸಫರ್ ಆಗೋದು ನಾವು, ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇಲ್ಲ. ಆದರೆ ಭಗವಂತ ಹಾಗಲ್ಲ, ಪ್ರತಿಯೊಂದಕ್ಕೂ ನಮಗೆ ಏನು ಅರ್ಜುನ ಕೇಳ್ತೀಯ, ಇನ್ನೂ ಪ್ರಶ್ನೆ ಇದೆಯಾ, ಇನ್ನೂ ಉತ್ತರ ಬೇಕಾ, ಎಷ್ಟು ಕರುಣಾಳ ಇದ್ದಾನೆ. ಇಂಥ ದೇವರ ಬಗ್ಗೆ ನಾವು ಏನೇನೋ ಮಾತಾಡ್ತಾ ಜನಗಳ ಬಗ್ಗೆ ಆಧಾರವನ್ನು ಪಟ್ಟರೆ ಶಾಸ್ತ್ರವಾಗೋದಿಲ್ಲ. ನಂಬಿದರೆ ನಮ್ಮ ದೇವರನ್ನು ನಂಬಿದೆ. ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಒಡೆಯನಿಗೆ ಒಡಲ ನೂರುವೆ ಅಂತ ದಾಸರು ಹೇಳ್ತಾರಲ್ಲ, ಆ ಭಾವನೆ ಬೆಳೆಸ್ಕೊಂಡ್ರೆ ಭಗವದ್ಗೀತೆ ಕೇಳ್ತಾ ಕೇಳ್ತಾ ಹೋದಂತೆ ನಮ್ಮ ಮನಸ್ಸು ಅರ್ಜುನ ಭಗವಂತನನ್ನ ಕಂಡು ಮಾತಾಡ್ತಾ ಇದ್ದಾನೆ. ಅರ್ಜುನ ಭಗವಂತನನ್ನ ಕಂಡು ಮಾತಾಡ್ತಾ ಇದ್ದಾನೆ. ನಾವು ಭಗವಂತನ ಕಡೆಗೆ ಮನಸ್ಸನ್ನಾದ್ರೂ ಹಾಕಿ ಮಾತಾಡೋ ಅಭ್ಯಾಸ ಮಾಡಿದ್ರು, ಕಣ್ಣಿಗಂತೂ ಭಗವಂತ ಕಾಣೋದಿಲ್ಲ ನಮಗೆ, ಮನಸ್ಸನ್ನಾದ್ರೂ ಆ ಕಡೆ ಹಾಕಬೇಕಲ್ಲ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ವಿಷಪದೇ. ಮನಸ್ಸು ದೇವರ ಕಡೆ ಹೋಗೋ ಹಾಗೆ ನಾವು ಬದುಕಿದರೆ ಅದು ನಮ್ಮ ಜೀವನ ಸಾರ್ಥಕ. ಭಗವದ್ಗೀತೆ ಕೇಳ್ತಾ ಕೇಳ್ತಾ ನಾವು ದೇವರಿಗೆ ಹತ್ರ ಹತ್ರ ಆಗ್ತಾ ಹೋಗ್ತೀವಿ. ಇವತ್ತು ನಮ್ಮ ಮೈಸೂರು ಬಸ್ ಕುತ್ಕೊಂಡು ಹೋಗ್ತಾ ಇದ್ರೆ ಒಂದೊಂದು ಕಿಲೋಮೀಟರ್ ಹೋದಾಗೆಲ್ಲ 1 ಕಿಲೋಮೀಟರ್ ಹತ್ರ ಆಗ್ತಾ ಬರುತ್ತೆ ಮೈಸೂರು ಮೊದಲಾಗುವುದು. ಭಗವದ್ಗೀತೆ ಒಂದೊಂದು ಶ್ಲೋಕ ನಾವು ಕೇಳ್ತಾ ಕೇಳ್ತಾ ದೇವರಿಗೆ ಹತ್ರ ಹತ್ರ ಹೋಗ ಅಭ್ಯಾಸ ಮಾಡಬೇಕು. ಆಗ ಭಗವದ್ಗೀತೆ ಕೇಳಿದ್ದು ಸಾರ್ಥಕ. ಭಗವಂತನ ರೀತಿ ನಿಮಗೆ ಆಶ್ಚರ್ಯಕರ. ಎರಡೂ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿ ಎಷ್ಟು ಕರುಣೆಯಿಂದ ಮಾತಾಡ್ತಾರೆ ಪರಮಾತ್ಮ. ಉವಾಚ ಪಾರ್ಥ ವಶ್ಯಯಿತಾನ್ ಸಮವೇತಾನ್ ಕುರುನೀತಿ ಅರ್ಜುನ ಸೇರಿರ್ತಕ್ಕಂಥ ಎಲ್ಲ ಕೌರವರನ್ನು ನೋಡಪ್ಪ ಅಂತ ಭಗವಂತ ಹೇಳಿದರು. 11 ಅಕ್ಷರದ ಪದ ಪಾರ್ಥ ಪಶ್ಚಯಿತಾನ್ ಸಮವೇತಾನ್ ಕುರೂನ್, 11 ಅಕ್ಷರದ ಮಾತನ್ನು ಭಗವಂತ ಆಡ್ತಾನೆ. ಅದೇನರ್ಥ ಇದೆ ಅಂತ ಹೇಳೋದಕ್ಕೆ ತುಂಬಾ ದೊಡ್ಡದಾಗುತ್ತೆ, ಸಂಕ್ಷೇಪ ಹೇಳಬೇಕಷ್ಟೇ. ಅರ್ಜುನ ಕೃಷ್ಣ ಹೇಳಿದ, ಅರ್ಜುನ ಒಡೆಯ ಬಿಟ್ಟಂತಾಗ ಏನ್ ನೋಡಿದ, ತತ್ರ ಪಶ್ಚಸ್ಥಿತಾನ್ ಪಾರ್ಥ ಪಿತೃರಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ತಥಾ, ಇದೆಲ್ಲ ಅರ್ಜುನ್ ನೋಡಿದ್ರೆ ವರ್ಣನೆ ಮಾಡ್ತಾ ಇದ್ದಾರೆ. ಬಹುಶಃ ನಾನೇ ಆ ಪದರ ಪೂರೈಸುತ್ತೇವೆ ಅಂತ ಕಾಣುತ್ತೆ. ಈ ವಾರದ ಒಂದು ಸಪ್ತಾಹ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಪ್ರವಚನ ನಾಳೆಗೆ ಮಂಗಳವಾಗುತ್ತೆ, ಮೊದಲನೇ ಅಧ್ಯಾಯದ ಪ್ರವಚನ ಮಂಗಳವಾಗುತ್ತೆ. ಉಳಿದ ಭಾಗವದಲ್ಲಿ ಅತ್ಯಂತ ವೇಗವಾಗಿ ಸಾರಾಂಶವನ್ನು ಹೇಳುತ್ತಾ ಒಟ್ಟಿಗೆ ಮುಂದೆ ಸರ್ ಶುರುವಾದ ವಿಸ್ತಾರವಾಗುತ್ತೆ ಹೇಳ್ತೇನೆ. ಇದರ ಸಾರಾಂಶವನ್ನು ಹೇಳ್ತಾ ಮೊದಲನೇ ಅಧ್ಯಾಯದಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಎಷ್ಟು ಮೂಲಭೂತವಾದಂತ ಹಿರಿಮೆ ತುಂಬಿದೆ ಅನ್ನೋ ದೃಷ್ಟಿಯಿಂದ ನಾಳೆ ಪ್ರವಚನವನ್ನು ಮುಂದುವರೆಸಲಾಗುತ್ತೆ. ನಾಳೆ ಪ್ರವಚನದ ವೇಳೆ ಬದಲಾವಣೆ ಇರುತ್ತೆ, 7 ಗಂಟೆಗಲ್ಲ 6:30 ಸರಿಯಾಗಿ ಪ್ರಾರಂಭವಾಗುತ್ತೆ. ತುಂಬಾ ಜನಗಳು ಆಮೇಲೆ ಮೂಲಕ್ಕೆ ಗೊತ್ತಾಗುವುದು ಮನೆಗೆ ಅಂತ ಹೇಳಿ 6:30 ಸರಿಯಾಗಿ ಪ್ರಾರಂಭವಾಗಿ 8 ಸರಿಯಾಗಿ ಮುಕ್ತಾಯವಾಗುತ್ತೆ. ವೇಳೆ ಬದಲಾವಣೆ ಗಮನಿಸಿರಬೇಕು. 6:30 to 8:00 ಈ ಪ್ರವಚನ ಮಾಲಿಕೆಯ ಮಂಗಲ ಕಾರ್ಯಕ್ರಮ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಕೃಷ್ಣಾವತಾರೋ ಹರಿರೇಖ ಸಾಧಕ ಸ್ವಾಂತದ್ವಾಂದ ನಿಕೃಂತನೇ ಚಿತ ಮಹಾವೈಕರ್ತನಾಂಶೂರಜಂ ನಿರ್ದೋಷಂ ಚಿತಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೇ ಗಾಂಭೀರ್ಯೇ ಚಿತಚಂದ್ರರಾಜಮಮಿತಂ ಭಾಷ್ಯಂ ಯದಾಶ್ಯಾಂಭುಜಾತ್ ಆವಿರ್ಭೂತಮಂದಬೋಧಗದವತ್ಪಾದಾನ್ ಪ್ರಪದ್ಯೆ ತಥಾ ಭವತಿ ಯದನುಭಾವಾದೀಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಹಿ ಸಕಲವಚನಸೇತೋ ದೇವತಾ ಭಾರತೀಸಾ ಮಮ ವಚಸಿ ನಿಸತ್ತಾಂ ಸನ್ನಿಧಿಂ ಮಾನಸೀಯ ಸೋಮೇಶ್ವರಾಯ ಸಿತಭೂತಿವಿಕಸ್ವರಾಯ ಪ್ರೇಮ ಪ್ರಬುದ್ಧ ಗಿರಿಜಾ ಪ್ರತಿಭಾಸ್ವರಾಯ ತುಂಗೋಂಗ ಸತ್ಪವನ ಪಾಪಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ ಉಮೇಶಾದ್ಯಾ ಸುರಾವರ್ಣಿಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾಯ ಕಾಮಸಂಸ್ಕೃತಃ ಚಿಂತಾಮಣಿಸ್ತು ವ್ಯಾಹಾರ್ಯಃ ಮುನಿತ್ರಯ ಉದಾಹೃತಂ ವಾದಿರಾಜಗುರೂನ್ ವಂದೇ ರಘೋತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ ಶ್ರೀ ಗುರುಭ್ಯೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾದಿಯುತ್ಸವ ಮಾಮತಾ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣ ಗುರುಶ್ಚಾಂ ಹಿತಾರ್ಥಂ ವಕ್ಷ್ಯಾಮಿ ದೇಶತಃ ಗುಣಗಣ ನಿಲಯಂ ಪತಿಂಬ್ರಮಾಯಾಃ ಜಗದಧನಂಚ ವಾಸವೀಸೂನು ಮುನಿಕುಲತಿಲಕಂಚ ಪೂರ್ಣಲೋಕಂ ಗುರುಮಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಭೂತಾನ್ ಗುರೂನಪಿ ಕುರುಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದೃತಾರ್ಥ ಸಂಗ್ರಹ. ಪರಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತೆ ಸರ್ವಶಾಸ್ತ್ರಗಳಲ್ಲೂ ಸಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಶ್ರೀಮನ್ ಮಹಾಭಾರತದ ಅತ್ಯಂತ ಸಾರಭೂತವಾದಂತಹ ಶ್ರೀಮದಾಚಾರ್ಯರು ಅದರ ಹಿರಿಮೆಯನ್ನ ತಮ್ಮ ಗೀತಾ ಭಾಷ್ಯ ತಾತ್ಪರ್ಯಗಳಲ್ಲಿ ಅನೇಕ ರೀತಿಯಲ್ಲಿ ಕೊಂಡಾಡಿದ್ದಾರೆ. ನ ಗೀತಾ ಸದೃಶಂ ಶಾಸ್ತ್ರಂ ಅಂತ ಹೇಳಿದ್ದಾರೆ. ಗೀತೆಗೆ ಸಮನಾದಂತಹ ಮತ್ತೊಂದು ಶಾಸ್ತ್ರವೇ ಇಲ್ಲ. ಅದರ ಮತ್ತೊಂದು ಹಿರಿಮೆ ಎಲ್ಲರೂ ಅದನ್ನು ಹಾಗೆ ಒಪ್ಪಿದ್ದೇವೆ. ಭಗವದ್ಗೀತೆಯ ಹಿರಿಮೆಯ ಬಗ್ಗೆ ಇನ್ನೊಂದು ಮಾತೇ ಇಲ್ಲ. ಇವತ್ತು ಲೋಕಮಾನ್ಯವಾಗಿರ್ತಕ್ಕಂಥ ಕೃತಿಗಳಲ್ಲಿ ಭಗವದ್ಗೀತೆಗೆ ಅಗ್ರಮಾನ್ಯವಾಗಿರ್ತಕ್ಕಂಥ ಸ್ಥಾನ ಇದೆ. ಅದು ಸಹಜ. ಉದ್ದೇಶ ಮಾಡಿದ ಭಗವಂತ ಕೃಷ್ಣ ಅವನು ಸರ್ವೋತ್ತಮ, ಅವನ ಕೃತಿ ಸರ್ವೋತ್ಕೃಷ್ಟವಾಗಿರತಕ್ಕಂಥದ್ದು. ಅತ್ಯುತ್ತಮವಾದ ವ್ಯಕ್ತಿಯಿಂದ ಅತ್ಯುತ್ತಮವಾದಂಥ ಕೃತಿ ರಚನೆಯಾಗಿದ್ದು ತೀರಾ ಸಹಜ. ಅದಕ್ಕೆ ಮುಂದೆ ಹೇಳಿದ್ದಾರೆ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ಸಂಗ್ರಹೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾಭಿನಿಶ್ರುತ. ಸ್ವಯಂ ಪದ್ಮನಾಭನ ಮುಖಪದ್ಮದಿಂದ ಹೊರಬಂದಂತಹ ಅಪೂರ್ವವಾದ ಗೀತೆ, ಅದರಲ್ಲಿ ಹೆಸರಿಡಬೇಕಾದ್ರೆ ಭಗವದ್ಗೀತಾ. ಗೀತಾ ಅಂತ ಹೇಳಿದ ತಕ್ಷಣ ಅದು ಹಾಡು ಕೇಳಲಿಕ್ಕೆ ಭಾರಿ ಇಂಪು ಅನ್ನೋ ಅರ್ಥವನ್ನು ಕೊಡುತ್ತೆ. ಆದಷ್ಟಿನ ಭಗವದ್ಗೀತೆ ದೊಡ್ಡ ತತ್ವಶಾಸ್ತ್ರ. ಆದರೆ ಅಲ್ಲಿರ್ತಕ್ಕಂಥ ಸರಳವಾದ ಭಾಷೆ, ನೇರವಾದ ನಿರೂಪಣೆ, ಪರಿಣಾಮಕಾರಿಯಾದಂಥ ವಿವರಣೆಗಳಿಂದ ಅಲ್ಲಿರ್ತಕ್ಕಂಥ ಅಧ್ಯಾತ್ಮದ ಶ್ರೀಮಂತಿಕೆಯಿಂದ ಅದು ಜಗತ್ತಿನ ಅತಿ ಶ್ರೇಷ್ಠವಾದಂತಹ ಕಾವ್ಯವೂ ಆಗಿದೆ, ತತ್ವಶಾಸ್ತ್ರವೂ ಆಗಿದೆ. ತತ್ವವಾದಾಗ ಕಾವ್ಯವಾಗೋದು ಕಷ್ಟ, ಕಾವ್ಯವಾದಾಗ ತತ್ವವಾದೋದು ಕಷ್ಟ. ಕಾವ್ಯ ಕೇಳಿ ಕೇಳಿ ಕಾವ್ಯ ಅಂದ್ಬಿಡ್ತಾರೆ. ಎಷ್ಟೋ ಸತ್ತಿಗೆ ವಿಚಾರಗಳು ಬಂದಿದ್ದು ಕಾವ್ಯ ಅದು ಗಂಭೀರ ತಗೊಳ್ಬೇಕಾಗಿಲ್ಲ ಅಂತ. ತತ್ವಶಾಸ್ತ್ರ ತಗೊಂಡಾಗ ಇದರಲ್ಲಿ ನೀವು ರಸವನ್ನು ನಿರೀಕ್ಷೆ ಮಾಡಬೇಡಿ, ತುಂಬಾ ಜಟಿಲ ಇದು ಅಂತ ಹೇಳ್ತಾರೆ. ಭಗವದ್ಗೀತೆ ಹಾಗಲ್ಲ, ಭಗವಂತ ಹೇಳಿದ್ದಕ್ಕೆ ಶಾಸ್ತ್ರ, ಹೇಳಿದ ರೀತಿಗಾಗಿ ಗೀತೆ ಇದು. ಸತ್ವಕ್ಕಾಗಿ ಶಾಸ್ತ್ರ, ರೀತಿಗಾಗಿ ಅದು ಗೀತೆ. ಇದು ಶ್ರೀಮದ್ ಭಗವದ್ಗೀತೆಯ ವೈಶಿಷ್ಟ್ಯ. ಆದ್ರಿಂದನೇ ಅದು ಪ್ರತಿಯೊಬ್ಬರೂ ಸಹ ಅರ್ಥವಾಗದೇ ಇದ್ದವರು ಸಹ ಅದನ್ನು ಪಾರಾಯಣ ಮಾಡತಕ್ಕಂತಹ ದೀಕ್ಷೆಯನ್ನು ಹೊಂದುವಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾದ ಕೃತಿ. ಅದನ್ನು ಹೇಳಿದ ಪರಿಸರ ಯುದ್ಧರಂಗದಲ್ಲಿ ಬಂದಿದೆ. ಸಾಮಾನ್ಯವಾಗಿ ಜನಗಳು ಒಂದು ವಿಶೇಷವಾದಂತಹ ಒಂದು ಗಂಭೀರವಾದ ಕೃತಿ ರಚನೆ ಮಾಡಿದಾಗ ಇದನ್ನು ಎಲ್ಲಿ ಬರೆದ್ರಿ ಅಂದರೆ ಅತ್ಯಂತ ಶಾಂತವಾದ ಸ್ಥಳದಲ್ಲಿ ಬರೆದಿವಿ ಅಂತ ಹೇಳಿ, ಪ್ರಶಾಂತವಾದ ಸ್ಥಳದಲ್ಲಿ ಬರೆಯುವಂತ ಹೇಳೋ ಪದ್ಧತಿ. ಶಾಲಾ ಕಾಲೇಜುಗಳಲ್ಲಿ ಅಧ್ಯಾತ್ಮ ವಿದ್ಯೆಯನ್ನು ಹೇಳೋದಿಲ್ಲ, ಲೌಕಿಕ ವಿದ್ಯೆ ಹೇಳ್ತಕ್ಕಂಥ ಶಾಲಾ ಕಾಲೇಜುಗಳ ಮುಂದೆನೆ ಸೈಲೆಂಟ್ ಜೋನ್ ಅಂತ ಹಾಕಿರ್ತಾರೆ. ಇಲ್ಲಿ ಗಲಾಟೆ ಮಾಡಿಬೇಡಿ, ಪಾಠ ನಡೆಯುತ್ತೆ ಅಂತ ಹಾಕಿರ್ತಾರೆ. ಅಂದ್ರೆ ಅದೇ ರೀತಿಯಲ್ಲಿ ಸ್ವಲ್ಪ ಗಲಾಟೆಯಾದರೂ ಕೂಡ ಶಾಲಾ ಕಾಲೇಜುಗಳು ಅನಿರ್ದಿಷ್ಟ ಕಾಲ ಬಂದಾಗ ಸಂಭವ ಇದೆ, ಯಾವುದೇ ಗಲಾಟೆ. ಭಗವದ್ಗೀತೆ ಹಾಗಲ್ಲ, ಅದು ನಡೆದಿದ್ದು ಎಂಥ ಗಲಾಟೆಯ ಮಧ್ಯೆ ಅಂತ ಕೇಳಿದರೆ ಅಂತ ಗಲಾಟೆ ಜಗತ್ತಿನ ಮಧ್ಯೆ ಎಂದು ಹಿಂದೂ ಆಗಲಿಲ್ಲ, ಮುಂದೂ ಆಗಲಿಲ್ಲ. ಲೋಕ ಕಂಡ, ವಿಶ್ವ ಕಂಡ ಅತ್ಯಂತ ದೊಡ್ಡ ಸಮರ ಕುರುಕ್ಷೇತ್ರದ ಸಮರ. ಆ ಸಮರ ಭೂಮಿಯಲ್ಲಿ ಇದು ಯುದ್ಧ ಶುರುವಾಗಬೇಕು. ಆ ಕಾಲದಲ್ಲಿ ಹೇಳಲ್ಪಟ್ಟಂತ ಕೃತಿಯನ್ನು ನಮಗೆ ನಮ್ಮ ಅದನ್ನೇ ಜನ ನಂಬಲಿಕ್ಕೆ ಆಗೋದಿಲ್ಲ ಅಂತ ಶುರು ಮಾಡಿದ್ದಕ್ಕೆ ಅದು ಹೇಳ್ತಾರೆ. ನಿಜ, ಅಂತ ಪರಿಸರದೊಳಗೆ ಶಸ್ತ್ರದ ಒಂದು ವಾತಾವರಣದೊಳಗೆ, ಶಸ್ತ್ರಗಳು ತುಂಬಿ ತುಳುಕ್ತಿದ್ದ ವಾತಾವರಣದೊಳಗೆ ಶಾಸ್ತ್ರದ ಉಪದೇಶವಾಯಿತು ಅಂತ ಹೇಳಿದರೆ ನಂಬೋದು ಭಾರಿ ಕಷ್ಟ. ಆದರೆ ನಂಬಲೇಬೇಕು. ಕಾರಣ ಏನು ಅಂತ ಕೇಳಿದರೆ, ಉಪದೇಶ ಮಾಡಿದವನು ಯಾರು ನೋಡಬೇಕು? ಯಾರ ಯಶ್ವೇಗಳು ಉಪದೇಶ ಮಾಡಿಬಿಟ್ರೆ ನಂಬಲಿಕ್ಕಾಗೋದಿಲ್ಲ. ಭಗವಂತ ಉಪದೇಶ ಮಾಡಿದ್ದು ಅಂದಮೇಲೆ ಯಾವ ಅಸಾಧ್ಯ? ನಮಗೆ ಅಸಾಧ್ಯ, ಭಗವಂತನಿಗೆ ಯಾವ್ದು ಅಸಾಧ್ಯ? ಕರ್ತುಂ ಅಕರ್ತುಂ ಅನ್ಯಥಾ ಕರ್ತು ಅದು ಸಮರ್ಥ ಭಗವಂತ. ಅವನು ಮಾಡಬಲ್ಲ, ಮಾಡದಿರಬಲ್ಲ, ಹೇಗೆ ಬೇಕಾದರೂ ಮಾಡಿಬಿಡಬಲ್ಲ. ಅದಕ್ಕೆ ಪರಮಾತ್ಮನ ಒಂದು ಸಾಮರ್ಥ್ಯಕ್ಕೆ ಇದೇ ಒಂದು ದೃಷ್ಟಾಂತ ಇದು. ನೋಡಿ, ಜನ ಏನ್ ತಿಳ್ಕೊಂಡಿದ್ದಾರೆ? ಕೃಷ್ಣ ಅರ್ಜುನ ರಥ ಓಡಿಸ್ತಾ ಇದ್ದಾನೆ, ಅರ್ಜುನ ರಥ ಓಡಿಸ್ತಾ ಇಲ್ಲ, ಈ ವಿಶ್ವವನ್ನೇ ಕೈಯಲ್ಲಿ ಆಡಿಸ್ತಾ ಇದ್ದಾನೆ ಭಗವಂತ. ತಾನೇ ಹೇಳ್ತಾನೆ, ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ನಾನು ಕೈಲಿ ಹಿಡಿದ್ರು ಬರೀ ನಿನ್ನ ಕುದುರೆ ಹಕ್ಕಗಳನ್ನು ಕೈಲಿಡದಿಲ್ಲ, ವಿಶ್ವದ ಸೂತ್ರಧಾರ ನಾನು ಅಂತ ಭಗವಂತ ಹೇಳ್ತಾರೆ. ಏಳನೇ ಅಧ್ಯಾಯದಲ್ಲಿ ಆತನೇ ಹೇಳಿದ ಮಾತು, ಅದನ್ನು ಹೇಗೆ ನಂಬಬೇಕು? ಇದೇ ಸಾಕ್ಷಿ. ಅದು ಭಗವಂತ ಉಪದೇಶ ಮಾಡಬೇಕಾದ್ರೆ ಅಂಥ ವಾತಾವರಣದಲ್ಲಿ ಕೂಡ ಯಾವ ಗೊಂದಲ ಇಲ್ಲ, ಗಲಭೆ ಇಲ್ಲ, ಏನೇನೂ ಇಲ್ಲ, ಪ್ರಶಾಂತವಾಗಿ ಪರಮಾತ್ಮ ಉಪದೇಶ ಮಾಡ್ತಾರೆ. ಇದು ಲೋಕದಲ್ಲಿ ತೀರಾ ಸರಳ. ಯಾರು ಬಸ್ ಹೋಗ್ತಾ ಇರುತ್ತೆ ಎಲ್ಲ ಗಡಿಬಿಡಿ ಮಾಡ್ತಾ ಇರ್ತಾರೆ, ಪಾಪ. ನಾನು ಮಾಡಿ ಎಲ್ಲಿ ಹೊರಟೋಗ್ಬಿಡುತ್ತೆ, ಎಲ್ಲರೂ ಗಾಬರಿಯೋ ಗಾಬರಿ. ಇಲ್ಲ ಹೊರಗೆ ಲಿಸ್ಟಾಗ ಕಾಟಿ ಹಿಡಿದೋಗ್ಬಿಟ್ಟಿರ್ತಾರೆ ಪಾಪ. ನೋಡಿದ ತಕ್ಷಣ ಓಡ್ಕೊತಾ ಒಂದು ಅರ್ಧಕ್ಕೆ ತಗೊಂಡ್ಬಿಡ್ತಾರೆ. ಒಬ್ಬರು ಜಾನಾಗ್ತಾ ಇರ್ತಾನೆ, ಗಲಾಟೆ ಮಾಡ್ಕೊಳ್ಳೋದು, ಟೆನ್ಷನ್ನೇ ಇಲ್ಲ ಅವನು. ಯಾಕೆ ಅವನೇ ಡ್ರೈವರು, ಅವನಿಗೆ ಟೆನ್ಷನ್ ಬೇಕಿ ಬರ್ತೆ. ಹುಡುಗರ ಬಸ್ ಹೋಗೋ ಚಾನ್ಸಸ್ ಇದೆ, ಡ್ರೈವರ್ ತರತ್ತವರು ಬಸ್ ಹೋಗೋದಿಲ್ಲ ಅಂತ ಗ್ಯಾರಂಟಿ ಗೊತ್ತು. ಬಿಡಬೇಕಾದವನೇ ತಾನು. ಆದ್ರಿಂದ ಹುಡುಗವರು ಇರ್ತಕ್ಕಂಥ ಆತಂಕ ಭಗವಂತನಿಗೆ ಇಲ್ಲ. ಆದ್ರಿಂದ ನಮಗೆ ಆತಂಕ ಇದೆ ಇವತ್ತು, ಭಗವಂತನಿಗೆ ಇಲ್ಲ. ನಾವು ಆತಂಕವನ್ನು ಕಳ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು? ಇವತ್ತು ನಮಗೆ ಒಂದು 50-60 ಕಿಲೋಮೀಟರ್ ಸ್ಪೀಡಲ್ಲ, 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಲಿಕ್ಕಾಗೋದಿಲ್ಲ. ಆದರೆ ನಾವು ಹೋಗ್ತೇವೆ, ಇವತ್ತು ನಮ್ಗೆ ಹೋಗಲಿಕ್ಕಾಗೋದಿಲ್ಲ ಆದರೂ ಹೋಗ್ತೇವೆ. ಅದಕ್ಕೆ ಹೋಗಬಲ್ಲ ವಾಹನಗಳನ್ನು ಏರ್ತೇವೆ ನಾವು. ಅಷ್ಟು ಸ್ಪೀಡಾಗಿ ಹೋಗ್ತಕ್ಕಂಥ ವಾಹನಗಳನ್ನು ಏರಿದಾಗ, ಪ್ಲೇನಲ್ಲಿ ಏರಿದಾಗ ಅಂತೂ ಏನು 500-600 ಕಿಲೋಮೀಟರ್ ಹರಿಬಿಡ್ತಾರೆ. ನಡೆದಾಗ ನಮ್ಗೆ ವೇಗ ಇಲ್ಲ, ಅದರಲ್ಲಿ ಕೂತಾಗ ಅದರ ವೇಗದಲ್ಲಿ ಹೋಗ್ತಾ ಇರ್ತೇವೆ. ಅದೇ ರೀತಿ ನಮಗೆ ಆತಂಕ ಇಲ್ಲ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಸಾಧ್ಯ ಇಲ್ಲ, ಆತಂಕ ಇದ್ದೇ ಇದೆ ನಮಗೆ. ಆದರೆ ಆತಂಕವಿಲ್ಲದವನು ಯಾರು? ಭಗವಂತ. ಅವನ್ನ ನಂಬಿಟ್ಬಿಟ್ರೆ ನಮಗಾಗ ಆತಂಕದ ಪ್ರಶ್ನೆ ಬರೋದೇ ಇಲ್ಲ. ಅದಕ್ಕೆ ಭಗವದ್ಭಕ್ತರು ಯಾಕೆ ಶಾಂತವಾಗಿರ್ತಾರೆ ಅಂದರೆ, ಭಗವಂತನ ನಂಬಿದ್ದಕ್ಕೆ ಅವರು ಶಾಂತವಾಗಿರ್ತಾರೆ. ಭಗವಂತ ಯಾರನ್ನು ನಂಬಿ ಶಾಂತವಾಗಿಲ್ಲ, ತನ್ನ ಸ್ವಂತ ಶಕ್ತಿಯಿಂದ ಶಾಂತನಾಗಿದ್ದ. ಸ್ವತಂತ್ರೋ ಭಗವಾನ್ ವಿಷ್ಣು. ಭಗವಂತನ ಶಾಂತಿ ಮೊದಲಾದವುಗಳೆಲ್ಲ ಅವನ ಸ್ವಂತ ಶಕ್ತಿಯಿದೆ. ಒಂದು ದೊಡ್ಡ ದೊಡ್ಡ ಜ್ಞಾನಿಗಳು ಇವತ್ತು ಶಾಂತಿಯನ್ನು ಸಂಪಾದನೆ ಮಾಡಿದ್ರೆ ಅಂತ ಭಗವಂತನನ್ನ ಅವಲಂಬಿಸಿ ಆಶ್ರಯಿಸಿ, ಅನನ್ಯ ಚಿಂತೆಯಂತೋ ಮಾಮ ಅಂತ ಹೇಳಿದಾಗ ಆಶ್ರಯಿಸಿ ಬಿಟ್ಟು ಶಾಂತಿಯನ್ನು ಸಂಪಾದನೆ ಮಾಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ನಮ್ಗೆ ಕೊಡ್ತಕ್ಕಂಥ ಸಂದೇಶವೇ ಕೃಷ್ಣ ಉಪದೇಶ ಮಾಡಿದ ಹಿನ್ನೆಲೆಯಲ್ಲೇನೆ ಅವರ ಸರ್ವೋತ್ತಮತ್ವವನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಅದು ಕೂಡ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಸವಹ. ವೇದವ್ಯಾಸರು ಕೊಟ್ಟಂತ ದಿವ್ಯ ದೃಷ್ಟಿಯನ್ನು ಬಂದಿದ್ದ ಸಂಜಯ ಹೇಳದಕ್ಕೆ ಎಂದು ಕೂತಿದ್ದ. ಸಂಜಯ ಬರೀ ಸಂಜಯ ಹೇಳಿ ಯಾರು ಕೇಳ್ತಿರಲಿಲ್ಲ, ಅವನಿಗೆ ವೇದವ್ಯಾಸರು ಕೊಟ್ಟ ದಿವ್ಯ ದೃಷ್ಟಿ ಇದೆ ಅಂತ ಅವನು ಮುಂದೆ ಕೂತಿದ್ದಾರೆ. ಧೃತರಾಷ್ಟ್ರ ವೇದವ್ಯಾಸರು ಕೊಟ್ಟ ದಿವ್ಯ ದೃಷ್ಟಿ ಇದೆ, ಯಾರ ಹತ್ರ ಹೋಗಿ ರೋಗ ಹೇಳ್ಕೊಳ್ಳೋದಿಲ್ಲ. ಅವನು ವೈದ್ಯನಾಗಿದ್ದಾಗ ಅವನಿಗೊಂದು ವೈದ್ಯಕೀಯ ದೃಷ್ಟಿ ಇದೆ, ಅವನು ಮುಂದೆ ಜನ ನಿಲ್ತಾರೆ. ಸಂಜಯನಿಗೆ ದಿವ್ಯ ದೃಷ್ಟಿ ಇದೆ. ದಿವ್ಯ ದೃಷ್ಟಿಯನ್ನು ಕೊಟ್ಟವರು ಯಾರು? ಭಗವಂತನಾದ ವೇದವ್ಯಾಸ ದೇವರು ಕೊಟ್ಟಿದ್ದಾರೆ. ಇವತ್ತು ಹಾಗೆ ಎಲ್ಲಾದರೂ ಪಾಠ ಪ್ರವಚನ ನಡೀತಾ ಇದ್ರೆ ಅಲ್ಲಿಯ ದೃಷ್ಟಿ ವೇದವ್ಯಾಸ ದೇವರು ಕೊಟ್ಟ ದೃಷ್ಟಿ ಅದು. ಮುಂದಿರ್ತಕ್ಕಂಥ ಪೀಠವನ್ನು ವ್ಯಾಸಪೀಠ ಅಂತ ಇವತ್ತು ಕರೀತಾರೆ ಹೊರತು ಮತ್ತೊಂದು ಹೆಸರಿಲ್ಲದ. ವೇದವ್ಯಾಸ ದೇವರ ಅನುಗ್ರಹದಿಂದಲೇ ಜಗತ್ತು ಮಾತಾಡಲಿಕ್ಕೆ ಸಾಧ್ಯ. ಅಷ್ಟು ವಿಷಯಗಳನ್ನು ಕೊಟ್ಟು ಆ ಶಕ್ತಿಯನ್ನು ಕೊಟ್ಟು ಅನುಗ್ರಹಿಸಿದ ಹಿರಿಮೆ ಅವರು. ಆಗ ಸಂಜೆಯ ಆ ರೀತಿ ಹೇಳಿದ ಕೇಳ್ತಾ ಇರತಕ್ಕಂಥವನಿಗೆ ಅಲ್ಲಿ ಸ್ವಾರಸ್ಯ ನೋಡಬೇಕು. ಹೇಳ್ತಕ್ಕಂಥವನಿಗೆ ದಿವ್ಯ ದೃಷ್ಟಿ ಇದೆ, ಕೇಳ್ತಕ್ಕಂಥವನಿಗೆ ದೃಷ್ಟಿನೇ ಇಲ್ಲ. ಇದು ವಿಚಿತ್ರ. ಧೃತರಾಷ್ಟ್ರ ಕುರುಡ, ದೃಷ್ಟಿ ಇಲ್ಲದವನು ಕೇಳ್ತಾ ಇದ್ದಾನೆ, ದಿವ್ಯ ದೃಷ್ಟಿ ಇದ್ದವನು ಹೇಳ್ತಾ ಇದ್ದಾನೆ. ಆಗಲೇ ಮಹತ್ವ ಬಂದಿದೆ. ಯಾರು ಕುರುಡನಿಗೆ ಹೇಳ್ತಕ್ಕಂಥ ಸಾಮರ್ಥ್ಯ ವೇದವ್ಯಾಸರು ಕೊಟ್ಟರು, ಆತ ಒಳ್ಳೆ ತರದ ಉಪಯೋಗ ಮಾಡಿಕೊಳ್ತಾ ಇದ್ದಾನೆ. ಧೃತರಾಷ್ಟ್ರನ ಹಿರಿಮೆ ಇದೆ, ಅವನಿಗೆ ಕಣ್ಣಿಲ್ಲ, ಆದರೆ ಕೇಳ್ತಿರ್ಕೊಳ್ತಕ್ಕಂಥ ಬಾಯಿ ಇದೆ. ಮತ್ತು ನಮಗೂ ದೇವರು ನೋಡೋ ಕಣ್ಣಿಲ್ಲ, ಆದರೆ ದೇವರು ಎಲ್ಲಿ ಅಂತ ಪ್ರಶ್ನೆ ಮಾಡಿ ಉತ್ತರ ತಿಳ್ಕೊಳ್ತಕ್ಕಂಥ ಬಾಯಿ ಭಗವಂತ ಕೊಟ್ಟಿದ್ದಾನೆ. ಅಥಾತವು ಬ್ರಹ್ಮ ಜಿಜ್ಞಾಸ ಅಂದ್ರೆ ಅರ್ಥ ಅದೇನೆ. ನಮಗೆ ಆಗದ್ದನ್ನ, ನಮ್ಗೆ ಗೊತ್ತಿಲ್ಲದ್ದನ್ನ ಗೊತ್ತಿದ್ದವರ ಹತ್ತಿರ ಹೋಗಿ ಕೇಳಿ ತಿಳ್ಕೊಳ್ಬೇಕು. ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಮುಂದೆ ಭಗವಂತನೇ ಹೇಳಿದ ಮಾತು. ದೊಡ್ಡ ಹೇಳಬಲ್ಲವರಿಂದ ಕೇಳಿ ತಿಳ್ಕೊಳ್ಬೇಕು. ಸಂಜೆಯ ಹೇಳಬಲ್ಲವನು, ವೇದವ್ಯಾಸರು ಕೊಟ್ಟ ದಿವ್ಯ ದೃಷ್ಟಿಯನ್ನು ಹೊಂದಿದ್ದರಿಂದ ಹೇಳ್ತಾ ಇದ್ದಾನೆ. ಆ ಋತಾಕ್ಷ ಕೇಳಬೇಕಾದ ರೀತಿಯಲ್ಲಿ ಕೇಳಿದ, ಅದರ ಅಭಿಮಾನದ ಒಂದು ದೋಷವನ್ನು ಹೇಳ್ಕೊಂಡಿದ್ದ. ಮಾಮಕ ಪಾಂಡವಾಶ್ಚೈವ ಕಿವ ಕುರುವಂತ ಸಂಜಯ, ನನ್ನವರು ಮತ್ತು ಪಾಂಡವರು ಸಂಜಯ ಏನನ್ನು ಮಾಡಿದರು? ಆಗ ಸಂಜೆ ಉತ್ತರ ಕೊಡಲಿಕ್ಕೆ ಅಂತ ಹೊರಟ. ಮೊದಲು ದುರ್ಯೋಧನ ಏನು ಮಾಡಿದ ಅನ್ನೋದನ್ನು ಹೇಳ್ತಾ, ದುರ್ಯೋಧನ ಪಾಂಡವರ ಬಲವನ್ನ ತನ್ನ ಬಲವನ್ನ ತುಲನೆ ಮಾಡಿ ನೋಡಿದ. ಪಾಂಡವರ ಕಡೆ ಯಾರ್ಯಾರು ಇದ್ದಾರೆ? ಭೀಮಾರ್ಜುನರಿಂದ ಹಿಡಿದು ಸೌಭದ್ರೋ ದ್ರೌಪದೇಯ ಸರ್ವೇವ ಮಹಾರಥ ದ್ರಿಪದ ವಿರಾಟ ಸಾತ್ಯಕಿ ಚೇಕಿತಾನ ಶೈಭ್ಯ ಕಾಶಿರಾಜ ದ್ರೌಪದಿಯ ಮಕ್ಕಳು ಅಭಿಮನ್ಯು ಬದಲಾದಂತಹ ಮಹಾನುಭಾವರಿದ್ದಾರೆ, ಎಲ್ಲರೂ ಮಹಾರಥರು. ತನ್ನ ಕಡೆಯಲ್ಲಿ ಯಾರಿದ್ದಾರೆ ಅಂತ ಕೇಳಿದರೆ, ಭಗವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮಾವಿಕರಣಶ್ಚ ಸೋಮದತ್ತಿ ತಥೈವ ಚ ಅಶ್ವತ್ಥಾಮಾದಿ ವೀರರ ಪಟ್ಟಿಯನ್ನು ಕೊಟ್ಟು ಅದನ್ನು ಅನಿಸ್ತೇವರಿಗೆ ಈ ಪಟ್ಟಿಯನ್ನು ಕೊಟ್ಟಿದ್ದೇನೆ. ಆದರೆ ಇದನ್ನು ಹೋಲಿಸಿ ನೋಡಿದಾಗ ಪಾಂಡವರ ಸೈನ್ಯದ ಯೋಗ್ಯತೆ ತಮ್ಮ ಸೈನ್ಯಕ್ಕೆ ಇಲ್ಲ ಅನ್ನೋನಿಗೆ ಗೊತ್ತಾಯ್ತು. ಪಾಂಡವರ ಸೈನ್ಯದ ಯೋಗ್ಯತೆ ತನ್ನ ಸೈನ್ಯಕ್ಕೆ ಇಲ್ಲ. ಯಾತಕ್ಕೆ? ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ಪಿದ ವೇದೇಶಾಂ ಬಲಂ ಭೀಮಾಭಿರಕ್ಷಿತ. ಭೀಮಾಭಿರಕ್ಷಿತವಾದದ್ದು ಪಾಂಡವರ ಸೇನೆ, ಅದಕ್ಕೆ ಸಾಮರ್ಥ್ಯ ಇದೆ. ಯಾ ನಮ್ಮ ಸೇನೆಗೆ ಭೀಮರಕ್ಷಕನಲ್ಲ, ಭೀಷ್ಮರಕ್ಷಕನಾಗಿದ್ದಾನೆ. ಆದ್ದರಿಂದ ನಮ್ಮ ಸೇನೆಗೆ ಶಕ್ತಿ ಇಲ್ಲ. ಇದಕ್ಕೆ ಅನೇಕ ಕಾರಣ ಕೊಟ್ಟು ಅರ್ಥ ಹೇಳಿ ಆಗಿದೆ. ಗ್ಲಾನಿ ಭೀಮಾಭಿರಕ್ಷಿತವಾಗಿದ್ದಕ್ಕೆ ಶಕ್ತಿ ಇದೆ, ಭೀಮ ಪ್ರಾಣಶಕ್ತಿ. ಅದಕ್ಕೆ ನಮಗೂ ಸಹ ನಾವೂ ಸಹ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಭೀಮಾಭಿರಕ್ಷಿತರಾಗಿ ಮಾಡಿದರೆ ಯಶಸ್ಸು ಖಚಿತ. ಭೀಮಾಭಿರಕ್ಷಿತರಾಗಿ ಮಾಡಿದಾಗ ಪ್ರತಿಯೊಂದು ಕಾರ್ಯವೂ ಕೂಡ ಜಯದಲ್ಲಿ ಪರಿವಸಾನವಾಗುತ್ತದೆ. ಮತ್ತೆ ನಾವೆಲ್ಲಿ ಮಾಡ್ತೇವೆ ಅಂತ ಕೇಳಿದರೆ, ಶಾಸ್ತ್ರ ಹೇಳುತ್ತೆ ಹಾಗೇ ಮಾಡಬೇಕು, ಹಾಗೆ ಮಾಡಬೇಕು ಅಂತ ವಿಧಿಸಿಬಿಟ್ಟಿದೆ ಶಾಸ್ತ್ರ. ಇದು ಎಲ್ಲಿ ಅಂತ ಕೇಳಿದರೆ, ಯಾವುದೇ ಒಂದು ಸತ್ಕರ್ಮ ಮಾಡಲಿಕ್ಕೆ ತಿನ್ನೇ ಹೋದ್ರು ಏನ್ ಮಾಡ್ತಾರೆ? ಮೊದಲು ಆಚಮ್ಯ ಪ್ರಾಣಾಯಾಮ, ಆಚಮನ ಮಾಡಿ ಪ್ರಾಣಾಯಾಮ ಮಾಡಿ. ಆಚಮನ ಮಾಡಿ ಪ್ರಾಣಾಯಾಮ ಮಾಡದೆ ಯಾರು ಯಾವ ಕೆಲಸನೂ ಮಾಡಾಗೇ ಇಲ್ಲ. ಪುಣ್ಯ ಕಾರ್ಯಗಳಿಗೆಲ್ಲ ಬೇಕೇ ಬೇಕಾದದ್ದು, ಮತ್ತು ಪಿತೃಕಾರ್ಯಾದಿಗಳಿಗೂ ಅದೇ ಬೇಕು. ಮತ್ತೆ ಆಚಮನ ಪ್ರಾಣಾಯಾಮದ ಯಾವ ಕೆಲಸನೂ ಮಾಡಾಗಿಲ್ಲ. ಆಚಮನ ಅಂದ್ರೇನು? ಕೇಶವಾಯ ಸ್ವಾಹ ಇತ್ಯಾದಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರೆ. ಪ್ರಾಣಾಯಾಮ ಅಂದ್ರೇನು? ಪ್ರಾಣಶಕ್ತಿಯನ್ನು ಹಿಡಿತಾರೆ, ಉಸಿರನ್ನ ಬಿಗಿ ಹಿಡಿತಾರೆ. ಉಸಿರು ಅಂದ್ರೆ ಯಾರು? ಪ್ರಾಣ. ಪ್ರಾಣ ಅಂದ್ರೆ ವಾಯು, ವಾಯುವೇ ಭೀಮ. ಅದು ಮಾಡಿದ ತಕ್ಷಣ ಏನಾಗುತ್ತೆ? ರಕ್ಷಣೆ ಕೊಡುತ್ತೆ, ರಕ್ಷಣೆ ಕೊಡುತ್ತೆ. ಇದು ನಿಜವಾದ ಅರ್ಥದಲ್ಲಿ ಪ್ರಾಣಾಯಾಮದ ಹಿನ್ನೆಲೆ. ಪ್ರಾಣಾಯಾಮದಿಂದ ಮನುಷ್ಯ ಏನನ್ನು ಸಾಧಿಸಬಹುದು ಅಂತ ಕೇಳಿದ್ರೆ ಹೇಳುತ್ತಾರೆ, ಅದು ಇದು ಅಂತ ತಿಳ್ಕೊಳ್ಬೇಡಿ, ಏನನ್ನು ಬೇಕಾದ್ರೂ ಸಾಧಿಸಬಹುದು. ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ, ಉಪವಾಸ ಮಾಡೋದು ಭಾರಿ ಕಷ್ಟ ನಮಗೆ, ಜಪಾನ ಅದಕ್ಕೆ ಏನಾದ್ರೂ ತಗೊಂಡ್ಬಿಡ್ತೇವೆ ಅಂತ ಹೇಳ್ತಾರೆ. ಏನಾದ್ರಲ್ಲ ತಗೊಳ್ಬಾರ್ದೇ ತಗೊಳ್ತಾರೆ, ಪಾಪ ಎಷ್ಟೋ ಅಲ್ಲ ಬೇಕಾದಷ್ಟೇ ತಗೊಳ್ತಾರೆ. ಮನೆಗಿತ್ತಾದ್ರೆ ಜಪ ಮಾಡಕ್ಕೆ ಆಗೋದೇ ಇಲ್ಲ, ತಗೊಂಡು ಜಾಸ್ತಿ ಆಗುತ್ತೆ ಮನೆಗೆ ಬಿಡ್ತಾರೆ, ಏನೋ ಆಗಿಬಿಡುತ್ತೆ ಹೊರತು ಮಾಡ್ಲಕ್ಕಾಗ. ಶಾಸ್ತ್ರ ಉಪವಾಸ ಏನು ಮಾಡಬೇಡಿ ಅಂತ ಹೇಳ್ಬಿಡ್ತಾರೆ. ಉಪವಾಸ ಮಾಡಬೇಡಿ, ಸಾಕಷ್ಟು ತಗೊಂಡೇ ಮಾಡಿ. ನೀವು ಖುಷಿಯಾದ ಸೌದ್ಯ ಅದು ಬೇರೆ ಇದೆ ಶಾಸ್ತ್ರದೊಳಗೆ, ಉಪವಾಸ ಮಾಡ್ತಾ ಇದ್ರಲ್ಲ ನಿನ್ನ ತಗೊಂಡು ಮಾಡಬಹುದು ಅಂತ ಕೇಳಿದರೆ, ಹೌದು ತಗೊಂಡು ಮಾಡಬಹುದು, ಏನೋ ಅಲ್ಲ ಗಾಳಿ ತಗೊಂಡು ಮಾಡಿ ಅಂತ ಹೇಳ್ತಾರೆ. ಪ್ರಾಣ ಗಾಳಿ ತಗೊಂಡು ಮಾಡಿ ಎಷ್ಟು ಶಕ್ತಿ ಬರುತ್ತೆ ನೋಡಿ ಅಂತ ಹೇಳ್ತಾರೆ. ಡಲ್ ಆಗಿದ್ದವನು ಆಕ್ಟಿವ್ ಆಗಿಬಿಡ್ತಾನೆ. ಯಾವ ತಾಳಕ್ಕೆಗಿಂತ ಪ್ರಾಣಾಯಾಮ ಪ್ರಧಾನವಾದ, ಪ್ರಾಣಾಯಾಮ ಸರಿಯಾಗಿ ಮಾಡಿಬಿಟ್ರೆ ಅಷ್ಟು ಶಕ್ತಿ ಕೊಡುತ್ತೆ. ಪ್ರಾಣಾಯಾಮಿ ದಹೇತು ದೋಷಾನ್ನಂತ ಮನಸ್ಮೃತಿ ಹೇಳಿದೆ. ನಮ್ಮ ಶರೀರದ ಯಾವುದೇ ದೋಷವನ್ನು ಗೆಲ್ಲಲಿಕ್ಕೆ ಪ್ರಾಣಾಯಾಮವನ್ನು ನಾವು ಮಾಡಬೇಕು. ಅಷ್ಟು ಶಕ್ತಿ ಅದು ಉಸಿರನ್ನು ತಗೊಳ್ತೇವಲ್ಲ, ಇಡೀ ದೇಹದ ತುಂಬ ಇಂಜೆಕ್ಷನ್ ಹೇಗೆ ಕಷ್ಟ ಕೆಲಸ ಮಾಡುತ್ತೆ ನೋಡಿ, ಕೊಡ್ತಿರ್ಲಿಕ್ಕೆ ಹೇಗೆ ಹೋಗುತ್ತಲ್ಲ ಉಸಿರು, ಇಡೀ ದೇಹ ಪೂರ್ತಿ ನಿಯಂತ್ರಣ ಕತ್ತರು, ಇಡೀ ದೇಹವನ್ನ ನಿಯಂತ್ರಣ ಮಾಡುವ ಶಕ್ತಿ ಪ್ರಾಣಾಯಾಮಕ್ಕೆ. ಆಗ ಭೀಮಾಪೇಕ್ಷಿತರಾಗ್ತಾನೆ ಮನುಷ್ಯ, ಮುಂದೆ ಯಾವುದೇ ಧರ್ಮ ಕಾರ್ಯ ಯಶಸ್ವಿಯಾಗ. ಇವತ್ತು ಯಾತಕ್ಕೆ ಯಶಸ್ವಿ ಆಗ್ತಾ ಇಲ್ಲ ಪ್ರಾಣಾಯಾಮ ಮಾಡಿದ್ರು ಅಂತ ನೇತರ ಪ್ರಶ್ನೆ. ಪ್ರಾಣಾಯಾಮ ಮಾಡ್ತಾರೆ ಯಾಕೆ ಯಶಸ್ವಿ ಆಗೋದಿಲ್ಲ ಅಂತ ಕೇಳಿದ್ರೆ, ಪ್ರಾಣಾಯಾಮ ಮಾಡ್ತಾ ಇಲ್ಲ, ಬರೀ ಮೂರು ಹಿಡ್ಕೊತೀರಿ ಅದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಮೂರು ಉಸಿರು ಕಟ್ಟುತ್ತಾರೆ ಏನು ಪ್ರೇರಣೆ ಇಲ್ಲ, ಅದರಿಂದ ಮೂರು ಹಿಡ್ಕೊಂಡ್ರೆ ಪ್ರಾಣಾಯಾಮ ಅಲ್ಲ, ಉಸಿರು ಹಿಡ್ಕೊಂಡ್ರೆ ಪ್ರಾಣಾಯಾಮ, ಉಸಿರು ಹಿಡ್ಕೊಂಡ್ರೆ ಪ್ರಾಣಾಯಾಮ ಆಗುತ್ತೆ ಹೊರತು ಮೂರು ಹಿಡ್ಕೊಂಡ್ರೆ ಪ್ರಾಣಾಯಾಮ ಆಗೋದಿಲ್ಲ. ಮತ್ತೆ ಕಾರ್ನ ತಳ್ಕೊಂಡು ಹೋದ್ರೆ ಕಾರ್ ಅಲ್ಲ, ಒಳಗೆ ಇಂಜಿನಿಂದ ಡ್ರೈವ್ ಮಾಡಿದ್ರೆ ಕಾರ್ ಆಗಿದೆ, ತಳ್ಕೊಂಡು ಹೋದ್ರೆ ಅದು ಜಡಗಾಗಿ ಗಾಡಿಗಿಂತ ಹೋಗ್ಲೆಸ್ ಆಗುತ್ತೆ. ಎತ್ತಿನ ಗಾಡಿ ತಳ್ಳ ಗಾಡಿ ಅಲ್ಲ ಕಾರ್ಗಳು ಅಂತ ಹೇಳಿದ್ರೆ, ಒಳಗೆ ಇಂಜಿನ್ ಇದೆ ಅದರಿಂದ ಹ್ಯಾಂಗ್ ಮೂವ್ ಆಗುತ್ತಲ್ಲ, ಹಾಗೆ ಪ್ರಾಣ ಶಕ್ತಿಯನ್ನ ನಾವು ನಿಯಂತ್ರಣ ತರಬೇಕಾದ್ರೆ ಮೂವ್ ಹಿಡ್ಕೊಳ್ಳೋದಕ್ಕೆ ಆರಂಭದ ಅಭ್ಯಾಸ ಅದು. ಆರಂಭದಲ್ಲಿ ಗೊತ್ತಾಗೋದಿಲ್ಲ ಅಂತ ಹೇಳಿ ಮೂವ್ ಹಿಡ್ಕೊಳ್ಳೋ ಪದ್ಧತಿ ಹೇಳ್ತಾರೆ. ಕೊನೆಯವರೆಗೆ ಮೂವ್ ಹಿಡ್ಕೊಂಡು ಕುತ್ಕೊಂಡು ಏನ್ ಮಾಡ್ಬೇಕು ಅದಕ್ಕೆ, ಎದರತ್ತು ಯಾರೋ ಮೂವ್ ಹಿಡಿಯೋ ಪೈಕಿ ತಮ್ಮೂ ಕೂಡ ಅಂತ ಹಿಡ್ಕೊಳ್ಳೋದ್ರ ಬಗ್ಗೆ ಗೊತ್ತಿರೋದು. ಇದರಿಂದ ಪ್ರಾಣಾಯಾಮ ಆಗೋದಿಲ್ಲ, ಖಚಿತವಾಗಿ ಉಸಿರ ನಿಯಂತ್ರಣ ಮಾಡಬೇಕು. ಪ್ರತಿಕಾರ್ಯದ ಹಿನ್ನೆಲೆಯಲ್ಲಿ ಪ್ರಾಣಾಯಾಮ ನಡೆದಿರಬೇಕು, ಪ್ರತಿಕಾರ್ಯದ ಹಿನ್ನೆಲೆಯಲ್ಲಿ ಉಸಿರಿನ ನಿಯಂತ್ರಣ ಇರಬೇಕು. ಆ ನಿಯಂತ್ರಣ ಇತ್ತು ಅಂದ್ರೆ ಪರ್ಯಾಪ್ತ ಸಮರ್ಥವಾದದ್ದು, ಎಂಥ ಒತ್ತಡವನ್ನು ಮನುಷ್ಯ ಗೆಲ್ಲಬಲ್ಲ, ವಿಶಿಷ್ಟವಾದ ರೀತಿಯಲ್ಲಿ ಬದುಕಬಲ್ಲ, ದೇವನ್ನು ಸಾಧಿಸಬಲ್ಲ ಅಂತ ಹೇಳಿದ್ದಾರೆ. ಇವರು ಪ್ರಾಣಾಯಾಮ ಮಾಡದೇ ಇದ್ದವರು, ಯಾತಕ್ಕೆ ಭೀಮನ್ನು ಬಿಟ್ಟಿದ್ದಾರೋ ಇದೇ ಪ್ರಾಣಾಯಾಮ ಮಾಡ್ತಾರೆ. ಪ್ರಾಣಶಕ್ತಿಯನ್ನೇ ಬಿಟ್ಟ ಮೇಲೆ ಪ್ರಾಣ ಕಳ್ಕೊಂಡವರು ಅಂತ. ಪ್ರಾಣಶಕ್ತಿಯನ್ನು ಬಿಟ್ಟ ವ್ಯಕ್ತಿಗಳು ಗತಪ್ರಾಣರಾಗ್ತಾರೆ, ಮೃತ ಪ್ರಾಣರಾಗ್ತಾರೆ ಹೊರತು ಅವರ ಬದುಕಿಗೆ ಅರ್ಥನೇ ಇಲ್ಲ. ವಿರೋಧನೆಗೆ ಅಳಕು ಕಾಡಿತು, ಇಷ್ಟಾದ್ರೂ ವಿವೇಕ ಬರಲಿ. ಅದಕ್ಕೆ ಹೇಳಿದ್ರೆ ಗೊತ್ತಿದ್ದವರೆಲ್ಲ ಸರಿಯಾದ ಪ್ರಾಣದಲ್ಲಿ ಉತ್ತರ ಇದೆ. ದುರ್ಯೋಧನನಿಗೆ ಭೀಮನ ಶಕ್ತಿ ಏನಂತ ಗೊತ್ತಾಗಿದೆ, ಆದರೂ ಯುದ್ಧವನ್ನು ಮಾಡಿಕೊಟ್ಟಿದ್ದಾನೆ, ಎದುರಿಸ್ತಾ ಇದ್ದಾನೆ, ಇದು ಅವನ ದುರಂತ. ನಮಗೆ ಪ್ರಶ್ನೆ ಬರುತ್ತೆ, ಹಾಗ್ಯಾಕೆ ಸಾಧ್ಯ ಗೊತ್ತಿದ್ದ ಮೇಲೆ ಯಾತಕ್ಕೆ ಎದುರು ನಿಂತವನೀಗ, ಗೊತ್ತಿದ್ದ ಮೇಲೆ ಯಾತಕ್ಕೆ ಭೀಮನಿಗೆ ಶರಣಾಗಲಿಲ್ಲ. ಭೀಮಾಪರೀಕ್ಷಿತವಾದಾಗ ಪರ್ಯಾಪ್ತವಾದವರಾದರೆ ಗೆಲುವು ಬರೋದಾದರೆ ಅವನು ಹಾಗೆ ಆಗ್ಬೋದಾಗಿತ್ತಲ್ಲ ಅಂತ ಕೇಳಿದರೆ ಇಲ್ಲ, ಅದಕ್ಕೆ ಸ್ವಭಾವ ಅಂತ ಕರೀತಾರೆ. ಸ್ವಭಾವ ಅಂತ ಕರೆಯೋದು ಅದಕ್ಕೆ ಲೋಕದೊಳಗೆ ನೋಡಿ ಬೇಕಾದ್ರೆ ಎಷ್ಟಿದ್ದಾನೆ ಗೊತ್ತಿಲ್ಲ. ಪರೀಕ್ಷೆ ಆಗಲಿಕ್ಕೆ ವರ್ಷಗಟ್ಟಲೆ ಅಲ್ಲ, ಬರೀ ಒಂದು ಕೆಲ ತಿಂಗಳಗಟ್ಟಲೆ ಮಾತ್ರ ಕಾಯೋದಷ್ಟೇ. ಎಲ್ಲರಿಗೂ ಗೊತ್ತು, ಓದ್ದೆ ಹೋದ್ರೆ ಫೇಲ್ ಆಗ್ತಾನೆ. ಯಾರಿಗೂ ಗೊತ್ತಿಲ್ಲ ಇದು, ಎಷ್ಟು ಜನ ಓದ್ತಾರೆ ನೋಡಿ. ಹೇಗಿದೆ ಗೊತ್ತಿದ್ದವರೆಲ್ಲ ಮಾಡ್ತಾರೆ ಮಾಡೋದಿಲ್ಲ. ತಮಾಷೆ ಅಂದ್ರೆ ನಾವು ಕೆಲವೇ ತಿಂಗಳುಗಳ ಮುಂದಿನ ಪರೀಕ್ಷೆಯನ್ನ ಗೊತ್ತಿದ್ದು ಗೊತ್ತಿದ್ದು ಗುಟ್ಟಾಗಿ ಪರೀಕ್ಷೆ ಮಾಡೋದಿಲ್ಲ, ಚೆನ್ನಾಗಿ ಅನೌನ್ಸ್ ಮಾಡ್ತಾರೆ. ಮನು ತಿಂಗಳುಗಟ್ಟೆ ಮುಂಚೆ ಅನೌನ್ಸ್ ಮಾಡ್ತಾರೆ, ಮತ್ತೆ ಅದು ತಯಾರಿ ಮಾಡಿರ್ತಾರೆ, ಸಿಲೆಬಸ್ ಇಟ್ಟಿರ್ತಾರೆ, ಪಾಠ ಮಾಡಿಸಿರ್ತಾರೆ, ಪ್ರತಿಯೊಂದನ್ನು ಮಾಡಿರ್ತಾರೆ. ಇಷ್ಟಾಗಿ ಎಷ್ಟು ಜನ ಪಾಸ್ ಆಗ್ತಾರೆ ಲೆಕ್ಕಾಯ್ತು. ಅಂದ ಮೇಲೆ ಮನುಷ್ಯರ ಸ್ವಭಾವ ಅಂತ. ಇನ್ನೂ ಕೆಲವು ಕಳ್ಳರು ಇರ್ತಾರೆ, ಕಳ್ಳರಿಗೆ ಗೊತ್ತಿಲ್ವೇನು ಹಿಡಿದ್ರೆ ಎಷ್ಟು ಶಿಕ್ಷೆ ಆಗುತ್ತೆ ಅಂತ ಗೊತ್ತಿಲ್ವೇನು. ಇಷ್ಟಾದ್ರೂ ಕೂಡ ಜೈಲುಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಹೊರತು, ಇವತ್ತು ಕಳ್ಳತನ ಮಾಡಿದವರೆಲ್ಲ ಕಳ್ಳತನ ಮಾಡಬಾರದು ಅಂತ ಗೊತ್ತಿಲ್ಲ ಅಂತ ಹೇಳೋರಲ್ಲ, ಕಳ್ಳತನ ಮಾಡೋದು ಗೊತ್ತೇ ಇದೆ. ಪ್ರತಿಯೊಬ್ಬ ಕಳ್ಳನಿಗೂ ಕೂಡ ಕಳ್ಳತನ ತಪ್ಪು ಅಂತ ಗೊತ್ತಿದೆ, ಆದರೂ ಕಳ್ಳತನ ಮಾಡ್ತಾರೆ. ಕೊಲೆ ಕಳ್ಳತನಿಗೆ ಕೊಲೆ ತಪ್ಪು ಅಂತ ಗೊತ್ತಿದೆ, ಆದರೂ ಕೊಲೆ ಮಾಡ್ತಾರೆ. ಗೊತ್ತಿದೆ ಅಂತ ಹೇಳಿದಕ್ಕೆ ಏನು ಗುರುತು ಅಂದ್ರೆ ಗುಟ್ಟಾಗಿ ಮಾಡೋದೇ ಗುರುತದ. ಒಬ್ಬ ಜವಲತೆ ಆಗ್ತಿದ್ದ ಮನುಷ್ಯ ಆಗೋದಿಲ್ಲ, ಪಿಕ್ ಪಾಕೆಟ್ ಮಾಡ್ತಾನೆ. ಅದಕ್ಕೆ ತಪ್ಪು ಅಂತ ಗೊತ್ತಿರೋದ್ರಿಂದ, ತಪ್ಪು ಅಂತ ಗೊತ್ತಿದ್ರೆ ಯಾತಕ್ಕೆ ಮಾಡ್ತಾರೆ ಒಂದು ಪುತ್ರ ಇದೆ, ಸಹಜ ದೌರ್ಬಲ್ಯ ಹಾಗೆ ಮಾಡಿಸಿ. ಅನೇಕರು ದುರ್ಯೋಧನಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ ತಪ್ಪದು. ಕೃಷ್ಣನ ಬಗ್ಗೆ ಗೊತ್ತಿದೆ, ಭೀಮನ ಬಗ್ಗೆ ಗೊತ್ತಿದೆ, ಆದರೆ ಗೊತ್ತಿರಬೇಕಾದ ರೀತಿಯಲ್ಲಿ ಗೊತ್ತಿಲ್ಲ ಅನ್ನೋದು ಒಂದು ವಿಷಯ ಇದೆ. ಇಲ್ಲ ಅಂತಲ್ಲ, ಆದ್ರೆ ಏನೂ ಗೊತ್ತಿಲ್ಲದವನಲ್ಲ, ಆದರೂ ಅವನು ಅನುಷ್ಠಾನ ಮಾಡ್ತಾನೆ. ಇವತ್ತು ಏಕಾಚಿ ಉಪವಾಸದಲ್ಲಿ ಬಿಡತಕ್ಕಂಥವರ ಸಂಖ್ಯೆ ಯಾರ್ದು ಗೊತ್ತೇನು, ಏಕಾಚಿ ಇದೆ ಅಂತ ಗೊತ್ತಿದ್ದವರದೇ ಜಾಸ್ತಿ. ಏನಕ್ಕೆ ಏಕಾಚಿ ಇದೆ ವಿಷಯ ತುಂಬಾ ಜನ ಗೊತ್ತಿರೋದಿಲ್ಲ, ಬಿಟ್ಬಿಡಿ. ಆದ್ರೆ ಇವತ್ತು ಏಕಾಚಿಯನ್ನ ತುಂಬಾ ಜನ ಜಾಸ್ತಿ ತಿನ್ನೋರು ಯಾರು ಗೊತ್ತಾ, ಜಾಸ್ತಿ ಉಳಿದವ್ರು ನಾರ್ಮಲ್ ತಿಂತಾರೆ. ಉಳಿದವರು ಏಕಾಚಿ ಉಪವಾಸ ಮಾಡಬೇಕು ಅಂತ ಗೊತ್ತಿದ್ದವರೇ ಜಾಸ್ತಿ ತಿನ್ನೋರು. ಅಂದ್ರೆ ಏಕಾಚಿ ಅಂತ ಭಯ ಉಂಟಾಗುತ್ತಲ್ಲ, ಜಾಸ್ತಿ ತಿನ್ನಕ್ ಬಿಡ್ತಾರೆ. ಭಯ ಉಂಟಾದ್ರೊಳಗೆ ಅದ್ರ ಉಳಿದವ್ರಿಗೆ ಗೊತ್ತೇ ಇಲ್ಲ, ಅದರಿಂದ ನಾರ್ಮಲ್ ಆಗಿ ಬಿಡ್ತಾರೆ. ಇವರು ತೀರಾ ಅಬ್ನಾರ್ಮಲ್ ತಿಂತಾರೆ, ದಶಮಿನಿಂದ ಶುರು ಆಗ್ಬಿಟ್ಟಾರೆ ತಿನ್ನೋದು. ಹೆಚ್ಚು ತಿನ್ನೋದು ದಶಮಿಂದನೇ ಪ್ರಾರಂಭ ಆಗಿದೆ. ಯಾಕಂದ್ರೆ ಗೊತ್ತಿದ್ದು ಮನುಷ್ಯ ಪಾಪ ಮಾಡ್ತಾರಂದ್ರೆ ಗೊತ್ತಿದ್ದು ಪಾಪ ಮಾಡೇ ಮಾಡ್ತಾನೆ. ಅದಕ್ಕೇನು ಕಾರಣ ಹಾಗಿದ್ರೆ? ಎರಡು ಅನೇಕರಿಗೆ ಗೊತ್ತಿರೋದಿಲ್ಲ. ತುಂಬಾ ಜನ ಹೇಳ್ತಾರೆ ಗೊತ್ತಿಲ್ಲದೆ ಪಾಪ ಮಾಡ್ತಾರೆ ಅಂತ ಒಂದು ಆರ್ಗ್ಯುಮೆಂಟ್ ಇದೆ. ಗೊತ್ತಿಲ್ಲದೆ ಪಾಪ ಮಾಡ್ತಾರೆ, ಇನ್ನೊಂದು ಆರ್ಗ್ಯುಮೆಂಟ್ ಗೊತ್ತಿದ್ದು ಪಾಪ ಮಾಡ್ತಾರೆ. ಯಾವ ಸರಿ ಅಂದ್ರೆ ಎರಡೂ ಸರಿ. ಒಳ್ಳೆಯ ಮನುಷ್ಯ ಪಾಪವನ್ನು ಮಾಡಿದರೆ ಗೊತ್ತಿಲ್ಲದೆ ಮಾಡ್ತಾನೆ ಅಂತ. ಒಳ್ಳೆಯ ಮನುಷ್ಯ ಪಾಪವನ್ನು ಮಾಡದ ಅಂದ್ರೆ ಅವನು ಯಾವುದೋ ಕಾರಣಕ್ಕೆ ಗೊತ್ತಿರಲಿಲ್ಲ, ಅದಕ್ಕೆ ಪಾಪವನ್ನು ಮಾಡಿದ. ಕೆಟ್ಟವನು ಪಾಪವನ್ನು ಮಾಡಿಬಿಟ್ರೆ ಗೊತ್ತಿದ್ದೇ ಮಾಡಿದ ಅಂತ. ಈ ಗುರುತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸ್ವಾರಸ್ಯ ಇದೆ ಅದರೊಳಗೆ. ಒಳ್ಳೆಯವನು ಯಾವ್ದೋ ಬ್ಯಾಗ್ ತಗೊಂಡಿರ್ತಾನೆ, ಇಡಕ್ಕೆ ಹೋಗ್ತಾನೆ. ಯಾರೋ ಬರ್ತಾರೆ, ಸರ್ ನನ್ನ ಬ್ಯಾಗ್ ಅಂತ. ಓ ಸಾರಿ ತಗೊಳ್ಳಿ, ಕೊಟ್ಟು ಬಿಡ್ತಾನೆ. ಯಾಕೆ ತಾನು ತಪ್ಪಾಗಿ ತಗೊಂಡು ತಗೊಂಡಿದ್ದಾರೆ. ಕಳ್ಳ ಆಯ್ತು ಓಡೋಗ್ಬಿಡ್ತಾನೆ, ಯಾಕಂದ್ರೆ ಹೊರಡಬಹುದಿಲ್ಲ ಅವರು, ಓಡ್ ಹೊರಟೋಗ್ಬಿಡ್ತಾನೆ. ಅಂದ್ರೆ ಪಾಪ ತಯಾರಿಕೆ ಎರಡು ದೊಡ್ಡ ಹಿನ್ನೆಲೆ ಕಂಡಂತೀಯ. ಗೊತ್ತಿಲ್ಲದೆ ಪಾಪ ಮಾಡೋದು ಒಳ್ಳೆಯವರು ಮಾತ್ರ. ಕೆಟ್ಟವರಾದರೆ ಗೊತ್ತಿದ್ದು ಗೊತ್ತಿದ್ದು ಪಾಪವನ್ನು ಮಾಡ್ತಾರೆ. ಅವ್ರು ಏನ್ ಬದಲಾವಣೆ ಆಗ್ತಾರೆ ಅಂತ ಕೇಳಿದ್ರೆ ಸಿಗದಂತೆ ಮಾಡಬೇಕು ಅಂತ ಅಷ್ಟೇ ಯೋಚನೆ ಮಾಡ್ತಾರೆ. ಪಾಪ ಬಿಡೋದಿಲ್ಲ, ಪಾಪವನ್ನ ಮಾಡಿದ್ರು ಸಿಕ್ಕಾಕೊಳ್ಬಾರ್ದು, ಆ ರೀತಿ ಯೋಚನೆ ಮಾಡ್ತಾರೆ. ಪಾಪವನ್ನು ಬಿಡ್ಲಕ್ಕೆ ಹೋಗೋದಿಲ್ಲ. ದುರ್ಯೋಧನ ಗುಂಪಿಗೆ ಒಳ್ಳೆಯ ದುಷ್ಟ ಅಂತ ಅದನ್ನೇ ಬೆಳೆಸಿದ, ಆ ಪಾಪ ಕಾರ್ಯದ ಹಿನ್ನೆಲೆಯಲ್ಲಿ ಕುಗ್ಗಿದ. ಮಾಡಲು ಕರೆಯದೆ ಅವನು ಇಲ್ಲ ಅಂತ ಹೇಳಿದ್ರಲ್ಲ, ಅದು ಡಿಪ್ರೆಷನ್ ಅವನಿಗೆ ಬಂದು ಆಗ ಭೀಷ್ಮರು ಶಂಕರಾರವನ್ನು ಮಾಡಿ ಸ್ಫೂರ್ತಿ ಕೊಡ್ಲಿಕ್ಕೆ ಅಂತ ಹೊರಟರು. ಎಲ್ಲಾದರೂ ಶಂಕರ ಪುರುಷ ಗಳಿಸ್ತು. ಆ ಪ್ರತಿಯಾಗಿ ಭಗವಂತ ಶ್ರೀಕೃಷ್ಣ ತಾನು ಪಾಂಚಜನವನ್ನು ಒಣಗಿಸಿದ. ಭೀಮಾರ್ಜುನಾದಿಗಳು ತಮ್ಮ ತಮ್ಮ ಶಂಕರನ್ನು ಒಣಗಿಸಿದರು. ಪಾಂಡವರ ಶಂಕರಘೋಷಕ್ಕೆ ದುರ್ಯೋಧನಾದಿಗಳ ಎದೆ ಹೊರಗೋಯ್ತಂತೆ. ಅಷ್ಟು ಒಟ್ಟು ಭಯಾನಕವಾದಂತಹ ವಾತಾವರಣವನ್ನು ಭಗವಂತ ತನ್ನ ಶಂಕರಘೋಷದಿಂದ ಸೃಷ್ಟಿಸಿದ್ದ. ಆಗ ಇಲ್ಲಿ ಶಂಕರಘೋಷದ ಬಗ್ಗೆ ಮತ್ತೊಂದು ಮಾತು ಅಂದ್ರೆ, ಶಂಖಕ್ಕೆ ಅಭಿಮಾನಿ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಹೇಳಿದ. ಶಂಖಕ್ಕೆ ಅಭಿಮಾನಿನಿಯಾದಂತ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿ. ಅದಕ್ಕೆ ಶ್ರೀರೂಪದಿಂದ ಮಹಾಲಕ್ಷ್ಮಿ ದೇವತೆ ಅಭಿಮಾನಿಯಾಗಿದ್ದ. ಅದಕ್ಕೆ ಶ್ರೀರೂಪ ಮಂಗಲ, ಶ್ರೀ ಅಂದ್ರೆ ಮಂಗಲ, ಮಂಗಲಕರವಾದ ಭಾಷೆ ಆಗಿತ್ತು. ಅದಕ್ಕೆ ಇಲ್ಲಿ ಅನೇಕರಿಗೆ ಗೊತ್ತಾಗುತ್ತೆ, ಪರಮಾತ್ಮ ವೇದ ಘೋಷವನ್ನು ಮಾಡದ, ಆ ಶಂಖಘೋಷವನ್ನು ಮಾಡದ ಅಂತ ಹೇಳಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಮೂಲಕವೂ ತಾನು ಜಯ ಕೊಡ್ತೇನೆ ಅಂತ ತೋರಿಸ್ತಾ ಇದ್ದ. ಅವನ ಕೈಯಲ್ಲಿ ಶಂಖ ಇದೆ ಅಂದ್ರೆ ಭಗವಂತನ ಕೈಯಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ಕಾರಣ ಲಕ್ಷ್ಮೀಪತಿ ಅವನಾದ್ದರಿಂದ. ಅದನ್ನು ಹೇಳಲಿಕ್ಕೇನೆ ಪದ ಏನಂತ ಉಪಯೋಗಿಸಿದ್ರು, ಕೃಷ್ಣ ಅಂತ ಉಪಯೋಗಿಸಿದ್ದಿಲ್ಲ. ಮಾಧವ ಪಾಂಡವಶ್ಚೈವ ದಿವ್ಯವು ಶಂಖವು ಪ್ರದರ್ಭದು. ಮಾಧವ ಅಂದ್ರೆ ಏನು? ಲಕ್ಷ್ಮೀರ್ ಮಾ ಇಂದಿರಾ ರಮಾ, ಮಾ ಅಂದ್ರೆ ರಮಾ ಅಂತ ಅರ್ಥ, ಮಾ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಮಹಾಲಕ್ಷ್ಮಿಯ ಪತಿ ಇವನು. ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಇಂತ ಮಹಾನುಭಾವನಾದ್ದರಿಂದ ಮಹಾಲಕ್ಷ್ಮಿ ಭಾಗ್ಯದ ದೇವತೆ. ಪಾಂಡವರಿಗೆ ರಾಜ್ಯಲಕ್ಷ್ಮಿ ಅಂತ ಭಗವಂತ ತಂದು ಕೊಡ್ತಾ ಇದ್ದ. ಮಾಧವ ಇದ್ದಲ್ಲಿ ಜಯ ಅಂತ ಹೇಳೋದಕ್ಕೆ ಅವನು ಲಕ್ಷ್ಮೀಪತಿಯಾದ್ದರಿಂದ ರಾಜ್ಯಲಕ್ಷ್ಮಿಯನ್ನ ರಾಜ್ಯ ಸಂಪತ್ತನ್ನ ಪಾಂಡವರಿಗೆ ತರಳಿಸ್ತಾ ಇದ್ದ. ಆ ಎದುರು ಹಾಕೊಂಡ ದುರ್ಯೋಧನಾದಿಗಳಿಗೆ ಇದ್ದವಂತ ಸಂಪತ್ತು ಹೋಗುತ್ತೆ ಹೊರತೇನೋ ಸಿಕ್ಕೋದೇ ಇಲ್ಲ. ಅನಂತರ ಅರ್ಜುನ ಪ್ರಾರ್ಥನೆ ಮಾಡಿದ, ಎರಡೂ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸು ಕೃಷ್ಣ, ನಾನು ಸೈನ್ಯವನ್ನು ನೋಡಬೇಕಾಗಿದೆ, ನಾ ಯಾರೊಂದಿಗೆ ಯುದ್ಧ ಮಾಡಬೇಕಾಗಿದೆ. ದುರ್ಯೋಧನಾದಿಗಳಿಗೆ ಸಂತೋಷ ಉಂಟು ಮಾಡಲಿಕ್ಕೆ ಎಷ್ಟೆಲ್ಲ ಜನ ಸೇರಿದ್ದಾರೆ, ಯಾರೆಲ್ಲ ಬಂದಿದ್ದಾರೆ ನೋಡಬೇಕು ಅಂತ ಅಪೇಕ್ಷೆ ಪಟ್ಟ ಭಗವಂತನಾದ ಕೃಷ್ಣ ತಕ್ಷಣವೇನೆ ಸೇನೆಯೋರು ಉಭಯೋರ್ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಗುರುನಿಧಿ. ಎರಡೂ ಸೇನೆಗಳ ಮಧ್ಯೆ ಭೀಷ್ಮದ್ರೋಣರು ಕಣ್ಣಿ ಕಾಣಾಗೆ ಭಗವಂತ ನಿಲ್ಲಿಸಿಬಿಟ್ಟು. ಇದು ಗಮನಿಸಬೇಕು ನಾವು. ಕೃಷ್ಣನಿಗೇನಾದರೂ ಕೂಡ ಅರ್ಜುನನಿಗೆ ಸುಮ್ಮನೆ ಹೇಗೋ ಯುದ್ಧ ಮಾಡಿಸಿಬಿಟ್ರೆ ಸಾಕು ಅಂತ ಅನಿಸಿದ್ರೆ ಎಲ್ಲೋ ಅನಿಸಿದ್ರೆ ಮುಗೋಗ್ತಿತ್ತು. ಭೀಷ್ಮದ್ರೋಣರ ಕಾಣದಂತೆ ನಿಲ್ಲಿಸಿಬಿಟ್ಟಿದ್ರೆ ಅರ್ಜುನ್ ಏನಾಗ್ತಿದ್ದಿಲ್ಲ, ಈ ಕೃಷ್ಣ ಬರ್ತಾನೆ ಇದ್ದ ಯುದ್ಧ ಮಾಡಿಬಿಡ್ತಾ ಇದ್ದ. ಆದ್ರೆ ಭಗವಂತ ಹಾಗಲ್ಲ, ಅವನ ಎದುರಿಗೆ ನಿಲ್ಲಿಸಿಬಿಟ್ನ. ಅದಕ್ಕೆ ಅರ್ಜುನ ಮುಂದೆ ಹೇಳ್ತಾನೆ, ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಯಶುಭಿ ಪ್ರತಿಯೋಚ್ಯಾಮಿ ಪೂಜಾರ್ಹ ಪರಿಸೂದನ. ಕೃಷ್ಣ ಭೀಷ್ಮದ್ರೋಣರನ್ನು ಹೇಗೆ ನಾನು ಕೊಲ್ಲಲಿ ಅಂತ ಪ್ರಶ್ನೆ ಮಾಡಿದ. ಕೃಷ್ಣ ಏನ್ ಮಾಡಿದ ಈಗ? ಅಲ್ಲಿ ನಿಲ್ಲಿಸಿದ್ದು ತಾನೆ ಹೀಗಾಗಿತ್ತು. ಕೃಷ್ಣ ಏನ್ ಮಾಡಬಹುದಾಗಿತ್ತು ಬೇಕಾದ್ರೆ? ಅವಾರ್ಡ್ ಮಾಡಿದ್ರೆ ಮುಗೋಗ್ತಿತ್ತು ಅಲ್ಲಿಗೆ. ಅವಾರ್ಡ್ ಮಾಡಲಿಲ್ಲ, ಏಕೆಂದ್ರೆ ಭಗವಂತ ಅವಾರ್ಡ್ ಮಾಡಿ ಸಾಧನೆ ಮಾಡಿಸ ಕೊಟ್ಟಿಲ್ಲ. ಭಗವಂತ ಏನ್ ಮಾಡ್ತಾ ಇದ್ದಾನೆ ಈಗ? ಅರ್ಜುನನಿಗೆ ಯಾರಿದ್ದಾರೆ ಅಂತ ಸ್ಪಷ್ಟ ಗೊತ್ತಾಗಬೇಕು. ಅವನಿಗೆ ಮುರುಕ ಬರಬೇಕು, ಮುರುಕವನ್ನು ತಾನು ಹೋಗಲಾಡಿಸಬೇಕು, ಯುದ್ಧದ ಬಗ್ಗೆ ದೀಕ್ಷೆಯನ್ನು ತುಂಬಬೇಕು, ಆ ಯುದ್ಧ ಮಾಡಬೇಕು, ಆಗ ಪುಣ್ಯ ಬರುತ್ತಿತ್ತು. ಒಂದು ಕೆಲಸವನ್ನ ಹೇಗೋ ಮಾಡಿದ್ರೆ ಪುಣ್ಯ ಬರೋದಿಲ್ಲ, ಹೇಗೋ ಮಾಡಿದ್ರೆ ಪುಣ್ಯ ಬರೋದಿಲ್ಲ. ಮಾಡಬೇಕು ಅಂತ ತಿಳ್ಕೊಂಡು ಮಾಡಲೇಬೇಕು ಅಂತ ದೀಕ್ಷೆ ಇದ್ದು ಸದುದ್ದೇಶದಿಂದ ಮಾಡಿದಾಗ ಪೂರ್ಣ ಪುಣ್ಯಕ್ಕೆ ಪಾತ್ರನಾಗ್ತಾನೆ. ಯಾರು ಕೇಳ್ತಾರೆ ಏಕಾಸಿ ಯಾಕಾಗಿ ಉಪವಾಸ ಮಾಡ್ಬಿಟ್ಟಿ ಅಂತ ಕೇಳಿದ್ರೆ, ಯಾರ ಮನೆ ಹೋಗಿದ್ದ, ಯಾರ ಮನೆ ಅಡಿಗೆನೆ ಮಾಡಿಲ್ಲ, ಏನ್ ಮಾಡೋದು ನಾನೀಗ, ಸುಮ್ಮನೆ ಕಾಯ್ತಾ ಕೂತಿದ್ದೆ ಅಷ್ಟೇನೆ. ಅಂದ್ರೆ ಮಾಡಬೇಕು ಅಂತ ಮಾಡಿಲ್ಲ ಪಾಪ, ಅನಿವಾರ್ಯವೇ ಮಾಡಿದೆ ಅಷ್ಟೇನೆ. ಬರ್ತಾ ಅವನಿಗೆ ಮಾಡೋ ಉದ್ದೇಶ ಅದು ಯಾವುದೂ ಇರಲೇ ಇಲ್ಲ, ಅವ್ನಿಗೆ ಪುಣ್ಯ ಬರುತ್ತೆ ಇಲ್ಲ ಅಂತಲ್ಲ, ತೀರ ಸ್ವಲ್ಪ ಬರುತ್ತೆ ಅಷ್ಟೇ, ಅದರಿಂದ ಪ್ರಯೋಜನ ಇಲ್ಲ. ಆದ್ರೆ ಇವತ್ತು ಜ್ಞಾನಪೂರ್ವಕ ಮಾಡ್ತಾನಲ್ಲ ಅಂತ ಕರ್ಮಕ್ಕೆ ತುಂಬಾ ಪುಣ್ಯವು. ಅರ್ಜುನನಿಗೆ ಭಗವಂತ ಈಗ ದಿವ್ಯವಾದ ಜ್ಞಾನವನ್ನು ಕೊಟ್ಟು ಯುದ್ಧವನ್ನು ಮಾಡಿಸ್ತಾ ಇದ್ದ. ಅಂದ್ರೆ ಪರಮಾತ್ಮ ಮೋಸ ಮಾಡಲಿಕ್ಕೆ ಹೊರಟಿಲ್ಲ, ಅರ್ಜುನಿಗೆ ಒಳ್ಳೆ ತಿಳುವಳಿಕೆಯನ್ನು ಕೊಟ್ಟು ಯುದ್ಧ ಮಾಡಿಸ್ತಾ ಇದ್ದ. ಈ ಮೂಲಕ ಭಗವಂತ ಜಗತ್ತಿಗೆ ಸಂದೇಶ ಕೊಡ್ತಾ ಇದ್ದಾನೆ. ಅಂದ್ರೆ ತಿಳ್ಕೊಳ್ಳದೆ ಮಾಡಬೇಡಿ ಅಂತ ಪರಮಾತ್ಮ ಹೇಳಿದೆ. ಏನನ್ನ ಮಾಡಿದ್ರು ಕೂಡ ತಿಳ್ಕೊಳ್ಳದೆ ಮಾಡಬೇಡಿ. ಮತ್ತೆ ನಿನ್ನೆ ಹೇಳಿದ್ರಲ್ಲ ಭಗವಂತ ಹೇಳಿದ ತಕ್ಷಣ ಮಾಡಿಬಿಡಿ ಅಂತ ಹೇಳಿಲ್ಲ, ಅದಕ್ಕೆ ಹೇಳ್ತಾರೆ ಹೌದು ಭಗವಂತ ಹೇಳಿದ ತಕ್ಷಣ ಮಾಡಿಬಿಡಿ, ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ತಿಳಿಸೇ ತಿಳಿಸ್ತಾನೆ ಅಂತ. ಭಗವಂತ ಏನನ್ನ ಹೇಳ್ತಾನೋ ಯಾಕೆ ಕಣ್ಣು ಮುಚ್ಕೊಂಡು ಮಾಡಬೇಕು ಅಂದ್ರೆ, ಅವನು ತಿಳಿದು ಹೇಳ್ತಾನೆ, ನಮ್ಗೆ ಒಳ್ಳೆಯದಕ್ಕೆ ಹೇಳ್ತಾನೆ, ಅದಕ್ಕೆ ಮಾಡಿಬಿಡಿ, ಆಮೇಲೆ ಪರಿಣಾಮ ಗೊತ್ತಾಗತ್ತೆ. ಅಂಥವ್ರ ಬಗ್ಗೆ ಪೂರ್ಣ ವಿಶ್ವಾಸ ಇಡಬಹುದು. ನಾವು ಯಾರೋ ಏನೋ ಹೇಳಿದ್ರೆ ಪ್ರಶ್ನೆ ಮಾಡ್ಬೇಕು, ನಾವು ಹಾಗೆ ಮಾಡಯ್ಯ ಹೀ ಮಾಡಯ್ಯ ಅಂತ ಕೇಳಿದ್ರೆ ನಾ ಪ್ರಶ್ನೆ ಮಾಡಬೇಕು. ಆದರೆ ಯಾರಲ್ಲಿ ತುಂಬಾ ನಂಬಿಕೆ ಇದೆ ಅವರೆಲ್ಲ ಪ್ರಶ್ನೆ ಮಾಡೋ ಕಾರಣ ಇಲ್ಲ. ನಾನು ಇವತ್ತು ಭಗವಂತ ಕಂಡದ್ದನ್ನ ನಾವು ಸಂಧ್ಯಾ ವಂದನೆ ಭಗವಂತನ ಆರಾಧನೆಗಳನ್ನು ಹೇಳಿದವರು ಯಾರು, ವೇದಾದಿ ಶಾಸ್ತ್ರಗಳು ಸ್ವತಃ ಭಗವಂತನೇ ವೇದವ್ಯಾಸ ರೂಪದಿಂದ ಹೇಳಿದ್ದಾರೆ, ದೊಡ್ಡ ದೊಡ್ಡ ಜ್ಞಾನಿಗಳು ಹೇಳಿದ್ದಾರೆ. ಅದಕ್ಕೆ ನಾವು ಸಂಶಯ ಪಡಲಿಕ್ಕೆ ಹೋಗಬಾರ್ದು, ಅದಕ್ಕೆ ನಾವು ಸಂಶಯ ಪಡ್ತೇವೆ. ಇವತ್ತು ಬೇರೆದಕ್ಕೆ ಯಾರು ಹೇಳೇ ಇಲ್ಲ, ಕ್ಯೂ ನಿಂತ ಹೋಗ್ತಾ ಇರ್ತಾರೆ ಆಚಾರ್ಯರು, ಒಬ್ಬರು ಹೇಳಿಲ್ಲ, ಸಾಲ ಸಾಲ ಜನ ಹೋಗ್ತಾ ಇರ್ತಾರೆ ಅಷ್ಟು ಅನ್ಯಾಯ. ಅದು ಕೇಳಿದ್ರೆ ಅವ್ರು ಹೋಗ್ತಾನೆ ಹೋಗ್ತಾರೆ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಇದು ಗೊತ್ತೇ ಹೋಗ್ತೀಯಲ್ಲಪ್ಪ, ನಿನಗೆ ಕಾರಣ ಗೊತ್ತಿದೆ, ಯಾಕೆ ಹೋಗ್ತೇನೆ, ನಾನು ಗೊತ್ತಿಲ್ಲ, ಅವ್ನು ಹೋಗ್ತಾ ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಸರಿ, ಈ ರೀತಿ ಮೆಕ್ಯಾನಿಕಲಿ ಮಾಡ್ತೀಯಲ್ಲ, ಈ ರೀತಿ ಯಾರನ್ನೋ ಮಾಡೋದನ್ನ ನೋಡಿಬಿಟ್ಟು ಮಾಡೋದಕ್ಕಿಂತ ತಿಳಿದವರು ಮಾಡೋದನ್ನ ನೋಡಿ ಯಾಕೆ ಮಾಡಬಾರ್ದಾಗಿದ್ರೆ, ದೊಡ್ಡ ದೊಡ್ಡ ಕೆಲಸ ಮಾಡಿದ ಮಹಾನುಭಾವರು ಇಲ್ಲವೇನು? ಇನ್ನೇನು ಸಾವಿರ ಕಾರಣ ಬೇಡ, ಭಗವಂತನಾರಾಧನೆ ಮಾಡ್ತೇವೆ, ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಹಾಗೆ ಮಾಡಿದ್ದಾರೆ, ರಾಘವೇಂದ್ರರಂಥವ್ರು ಹಾಗೆ ಮಾಡಿದ್ದಾರೆ, ತಿಳ್ಕೊಂಡ್ರೆ ಸಾಕೇ ಸಾಕಲ್ಲಿ, ಸುಲಭವಾದ ಉತ್ತರ. ಅದಕ್ಕೆ ಭಗವಂತ ತಾನೇ ಹೇಳ್ತಾನೆ, ಯಜ್ಞದಾಚರತಿ ಶ್ರೇಷ್ಠ ತತ್ತದೇವೇ ತರೋ ಜರ, ದೊಡ್ಡ ವ್ಯಕ್ತಿ ಮಾಡಿದ ಹಾಗೆ ಮಾಡಲಿಕ್ಕೆ ಸಂಕೋಚ ಪಡಬೇಕಾದ ಕಾರಣ ಇಲ್ಲ. ತಿಳಿದು ಮಾಡೋದು ಉತ್ತಮ, ತಿಳಿದ ಹೋದಾಗ ದೊಡ್ಡವ್ರು ಮಾಡ ಮಾಡಿಬಿಟ್ರೆ ಆಗ್ಬೇಕಷ್ಟೇನೆ. ಈ ಕ್ಯೂ ನಿಲ್ತಾರಲ್ಲ, ಪಸಿ ಓಡುತ್ತಾರಲ್ಲ, ಯಾತಕ್ಕೆ ಎಲ್ಲ ಕೇಳ್ಕೋಬೋದು, ನೋಡಿದಾಗ ತಾವು ಓಡೇ ಬಿಡ್ತಾರೆ ನಿಮ್ಮ ತಕ್ಷಣ ಆ ಕ್ಷಣಕ್ಕಷ್ಟೇ. ಎಷ್ಟೋ ಸರ್ ತಪ್ಪ ಇರ್ಬೋದು, ಒಂದ್ಸಲ ಸಾಮಾನ್ಯವಾಗಿ ಬಸ್ ಹತ್ತಿದ ಮೇಲೆ ಎಲ್ಲಿ ಹೋಗುತ್ತೆ ಅಂತ ಕೇಳೋಷ್ಟು ಮಟ್ಟಿ ಕಾವಲೇ ಇರ್ತದೆ. ಯಾಕೆ ತಮ್ಗೆ ಬೇಕಾದವ್ರು ಇರ್ತಾರಲ್ಲ, ಮತ್ತೆ ಮಾತಾಡ್ಕೊಂಡಿರ್ತಾರೆ, ನೀವೆಲ್ಲಿಗೆ ನೀವೆಲ್ಲಿಗೆ ಅಂತ ಕೇಳಿರ್ತಾರೆ, ಅವ್ರು ಹೇಳಿರ್ತಾರೆ, ಅವ್ರು ಹೋಗಿದ್ದಾರೆ ತಾವು ಓಡಿಬಿಡ್ತಾರೆ, ಯಾಕೆ ಇಬ್ಬರು ಮಾತಾಡ್ಕೊಂಡಿದ್ವಲ್ಲ ಆಗ್ಲೇನೆ, ಅದಕ್ಕೆ ಇಬ್ಬರು ಗುರಿ ಒಂದೇ ಆಗಿರ್ಬೇಕು. ಈ ತರ ರಾಜ್ಯಕ್ಕೆ ಉಪಯೋಗಿಸ್ತೇವಲ್ಲ, ಅದನ್ನೇ ಒಳ್ಳೆ ಕಡೆ ಉಪಯೋಗಿಸಿಬಿಟ್ರೆ, ಬಲ ಮಹತ್ತರಾದ ಮಹಾತ್ಮರಾದ ಜನಗಳು ಮಾಡಿ ಹಾಗೆ ಮಾಡಿಬಿಟ್ರೆ ಬದುಕೇ ಬದುಕ್ತಾನೆ. ಮುಂದೆ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟರೆ ತಿಳಿಸೇ ತಿಳಿಸ್ತಾರೆ ಪರಮಾತ್ಮ. ಒಂದು ಹಂತದಲ್ಲಿ ಪ್ರಶ್ನೆ ಯಾತಕ್ಕೆ ಕೇಳಬಾರ್ದು ಅಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಅರ್ಥ ಆಗದ ಹಂತದಲ್ಲಿ ಕೇಳಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಫೈನಲ್ ಬಿ ಎಸ್ ಸಿ ಟೆಕ್ಸ್ಟ್ ಬುಕ್ ಅನ್ನ ಫಸ್ಟ್ ಬಿ ಎಸ್ ಸಿ ಮಾಡಿದ್ರೆ ಅರ್ಥ ಆಗೋದಿಲ್ಲ, ಲಾಸ್ಟ್ ನವಣೆ ಮಾಡಿದ್ರೆ ಅಂತ ಏನು ಅರ್ಥ ಆಗೋದಿಲ್ಲ. ಏಕೆ ಇವರಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ, ಎರಡು ವರ್ಷಕ್ಕಾಗ ಅರ್ಥ ಆಗುತ್ತೆ. ಈ ಥರ್ಡ್ ಬಿ ಎಸ್ ಸಿ ಹೋದಾಗ ಅವ್ರಿಗೆ ಅರ್ಥ ಆಗಿಬಿಡುತ್ತೆ. ಅಭ್ಯರ್ಥಿ ಕೇಳಿ ಯಾವ್ದಾದ್ರು ಕೂಡ ಕೇಳಿದ್ರೆ ಉತ್ತರ ಕೊಡಬೇಕು ಅಂತ ಹೇಳೋ ಜನ, ಪಿ ಯು ಸಿ ಹುಡುಗನಿಗೆ ನೀವು ಎಂ ಎಸ್ ಸಿ ಪಾಠ ಮಾಡ್ತೀರ ಆಗಿದ್ರೆ ಹುಡುಗ ಕೇಳಿದ ಅಂತ ಏನ್ ಹೇಳ್ತೀರಿ, ತುಂಬಾ ಕೇಳಿಬಿಟ್ರೆ, ತುಂಬಾ ಆಸಕ್ತಿ ಇದೆ ನನಗೆ, ವೆರಿ ಗುಡ್, ಬಟ್ ಇದು ಟೂ ಅರ್ಲಿ, ನಿಮ್ಗೆ ಆಗೋದಿಲ್ಲಪ್ಪ, ಒಂದು 4 ವರ್ಷ ಕಾಯ್ಬೇಕಾಗತ್ತೆ ಅಂತ ಹೇಳಿದ್ದೆ. 4 ವರ್ಷ ಕಾಯ್ಬೇಕು ಅಂತ ನಾನು ಹೇಳದೇ ಇಲ್ಲ, ಸ್ವಲ್ಪ ಕಾಯಿ ಅಂತ ಹೇಳ್ತಾರೆ, ಇದಕ್ಕೇನೆ ಉತ್ತರ ಕೊಡೋದಿಲ್ಲ ಅಂತ ಓಡಾಡ್ತಾರೆ ಮೂರ್ಖರು ಇರ್ತಾರೆ. ಸ್ವಲ್ಪ ಯೋಚನೆ ಮಾಡಿದರೆ ಪ್ರಶ್ನೆ ಕೇಳೋದಕ್ಕೂ ಕೂಡ ಅನೇಕವಾದದ್ದು. ಚಿಕ್ಕ ಮಕ್ಕಳಿಗೆ ನೋಡಿ, ಊಟ ಮಾಡ್ತಾ ಇರುತ್ತೆ ಮಗುವಿಗೆ, ಅದು ಜೀರ್ಣ ಹೇಗಾಗುತ್ತೆ ಅಂತ ಗೊತ್ತಿದೆಯಾ ಅದಕ್ಕೆ? ಊಟ ಮಾಡುತ್ತಾ ಇಲ್ವಾ ಅದು? ಜೀರ್ಣ ಆಗೋ ಕ್ರಮ ಗೊತ್ತಿಲ್ಲ, ಊಟ ಮಾಡುತ್ತೆ ತಾನೆ, ಮಗುಗೆ ಗೊತ್ತಿಲ್ಲ, ದೊಡ್ಡವರಿಗೆ ಗೊತ್ತಿಲ್ಲ ಜೀರ್ಣ ಆಗೋ ಕ್ರಮ, ದೊಡ್ಡ ಮಾಡ್ತಾ ಇರುತ್ತಾನೆ, ಮಾಡ್ತಾ ಇದ್ದಾರಲ್ಲ ಇವತ್ತು. ಜೀರ್ಣ ಮಾಡಬೇಕಾದ್ರೆ ಅದು ಹೇಗೆ ನಮ್ಮ ಶರೀರದ ಮೇಲೆ ಜೀರ್ಣವಾಗಿ ರಕ್ತಗತವಾಗುತ್ತೆ ಜನ ಗೊತ್ತಿಲ್ಲ, ಆದ್ರೂ ಮಾಡ್ತಾ ಇದ್ದಾರೆ, ಸಾಕಷ್ಟು ಮಾಡ್ತಾರೆ, ಮತ್ತೆ ಕಡಿಮೆ ಮಾಡ್ತಾರೆ, ಸಾಕಷ್ಟೇ ಮಾಡ್ತಾರೆ. ಅದು ಸಂಧಾನ ಮಾಡಿ ಅಂತ ಕೇಳಿದ್ರೆ ಯಾಕೆ ಮಾಡೋದು ಪ್ರಶ್ನೆ ಕೇಳ್ತಾರೆ, ಮತ್ತೆ ಹೇಳ್ತಾರೆ ಗೊತ್ತಾಗೋವರೆಗೂ ಮಾಡೋದಿಲ್ಲ ಅಂತ ಮಾಡ್ತಾರೆ, ಗೊತ್ತಾಗೋವರೆಗೂ ಮಾಡೋದಿಲ್ಲ. ಹಾಗಿದ್ರೆ ಊಟನ ಹಾಗೆ ಮಾಡಿ ನೋಡೋಣಂತೆ, ಜೀರ್ಣ ಆಗೋ ಕ್ರಮ ಗೊತ್ತಾಗೋ ಊಟ ಮಾಡಬೇಡಂದ್ರೆ ಉಪವಾಸ ಬಿಟ್ಟು ಸಾಯಿ ಅಂತ ಆಗುತ್ತೆ, ಇನ್ನೇನು ಮಾಡೋಕ್ಕಾಗೋದೇ ಇಲ್ಲ. ಎಲ್ಲವನ್ನು ತಿಳ್ಕೊಂಡೇ ಮಾಡಕ್ ಸಾಧ್ಯತೆ ಉಂಟೇನು? ಇಲ್ಲವೇ ಇಲ್ಲ. ಆದರೆ ತಿಳ್ಕೊಳ್ಳೋ ಉದ್ದೇಶ ಇದ್ದಾಗ ತಿಳ್ಕೊಳಕ್ ಸಾಧ್ಯ. ಉಳಿದವ್ರು ಎಷ್ಟೇ ತಿಳ್ಕೊಂಡ್ರು ಕೂಡ ವೈದ್ಯರಾಗಿ ತಿಳ್ಕೊಳ್ಳೋಷ್ಟು ಮಟ್ಟಿಗೆ ತಿಳ್ಕೊಳಕ್ ಆಗೋದೇ ಇಲ್ಲ ಕೊನೆಗೂ ಕೂಡ. ನಮ್ಮ ಜೀವನ ಪೂರ್ತಿ ಪ್ರಯತ್ನ ಪಟ್ಟರು ಆಗೋದಿಲ್ಲ. ವೈದ್ಯಶಾಸ್ತ್ರವನ್ನು ಓದಿದವರಿಗೆ ಮಾತ್ರ ಒಂದು ಹಂತದಲ್ಲಿ ಅರ್ಥ ಆಗಿತ್ತಷ್ಟೇ. ವೈದ್ಯಶಾಸ್ತ್ರ ಓದಿದವರಿಗೆ ಒಳಗುಟ್ಟುಗಳು ಗೊತ್ತಾದ ಹಾಗೆ ತತ್ವಶಾಸ್ತ್ರ ಓದಿದವರಿಗೆ ಅದರ ಹಿನ್ನೆಲೆ ಎಲ್ಲ ಗೊತ್ತಾಗ. ಆ ರೀತಿ ಓದ್ತಕ್ಕಂತಹ ಪ್ರವೃತ್ತಿ ಓದಿದವರ ಹಿಂದಿರೋ ಪ್ರವೃತ್ತಿ ಮಾಡಿದರೆ ಯಶಸ್ಸು ಖಚಿತ ಬರುತ್ತು. ಆಕ್ಷೇಪಣೆ ಮಾಡಿ ಪ್ರಯೋಜನ ಇಲ್ಲ. ಅದಕ್ಕೆ ಭಗವಂತ ತಾನೇ ಮಾಡಿ ತೋರಿಸಿದ. ಎರಡೂ ಸೇನೆಗಳ ಮಧ್ಯೆ ರಥವನ್ನು ನಿಂದಿಸಿ ಮಾತಾಡಿದ. ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರು ನೀತಿ, ಇಲ್ಲಿ ಸೇರಿರ್ತಕ್ಕಂಥ ಕೌರವರನ್ನು ನೋಡು ಅಂತ ಹೇಳಿದ. ಅರ್ಜುನ ನೋಡಿಯೇ ಬಿಟ್ಟ. ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತೃನಃ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ತಥಾ ಶ್ವಶುರಾನ್ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. ಎಷ್ಟೆರಡು ಕಂಡಂತೆ ತತ್ರಾಪಶ್ಯ ಸ್ಥಿತಾನ್ ಪಾರ್ಥಃ, ಅರ್ಜುನ ನೋಡಿದ, ಪಿತೃನ್ ತಂದೆಯವರನ್ನು ನೋಡಿದ, ಪಿತಾಮಹಾನ್ ತಾತಂದಿರನ್ನು ನೋಡಿದ, ಆಚಾರ್ಯಾನ್ ಆಚಾರ್ಯರನ್ನು ನೋಡಿದ, ಮಾತುಲಾನ್ ಮಾತುಲ ಅಂದರೆ ಸೋದರ ಭಾವ ಅಂತ, ಸೋದರ ಭಾವಂದರೆ ನೋಡಿದ, ಸೋದರ ಭಾವನ ಮುದುರಲ್ಲಿ ಮುಳುಗಿದ ಯಶೋಧ ತಂದೆನೆ ನೀ, ಯಶೋಧ ತಂದೆನೆ ನೀ ಭಾವ ಅಂತ ಹೇಳ್ತೇವಲ್ಲ ಸೋದರ ಭಾವ ಅಂತ. ಮಾತುಲಾನ್ ಸೋದರ ಭಾವಂದರೆ ನೋಡಿದ, ಭ್ರಾತೃನ್ ಸಹೋದರನ್ನು ನೋಡಿದ, ಇದೆಲ್ಲ ನೋಡ್ತಾ ಇದ್ದಾನ. ಜೊತೆಗೆ ಶ್ವಶುರ ಹೆಣ್ಣು ಕೊಟ್ಟ ಮಾವಂದರನ್ನು ನೋಡಿದ. ಸಂಸ್ಕೃತದೊಳಗೆ ಸರಿಯಾಗಿ ಎರಡು ಪದಗಳು, ಇಬ್ಬರಿಗೂ ಮಾವ ಕನ್ನಡದಲ್ಲಿ ಮಾವ ಆಗ್ತೇನೆ, ಯಾವ ಮಾವ ಅಂತ ಕನ್ನಡಕ್ಕೆ ಉತ್ತರ ಕೊಡ್ಬೇಕಷ್ಟೆ. ಯಾವ ಮಾವ ಅಂತ ಕೇಳಿದ್ರೆ ಹೆಣ್ಣು ಕೊಟ್ಟ ಭಾವನೆ ಸೋದರ ಭಾವನೆ, ಸಂಸ್ಕೃತನಾಗಲ್ಲ ಕರೆಕ್ಟ ಪದಗಳು. ಮಾತುಲ ಸೋದರ ಭಾವನೆ ಆಗಿರಬೇಕು, ಶಿಶುರ ಹೆಣ್ಣು ಕೊಟ್ಟ ಭಾವನೆ ಆಗಿರಬೇಕು. ಎರಡು ಒಂದ್ಸತ್ತು ಒಂದೇ ಆದರೂ ಆಗ್ತಾರೆ, ಕೆಲಸ ಹೇಳಕ್ಕಾಗೋದಿಲ್ಲ. ಅದು ಅದು ಪ್ರಸಂಗ, ಅವರ ಸಂಪ್ರದಾಯ ಅಷ್ಟೇ. ಅಂತೂ ಒಂದು ಸಂಸ್ಕೃತದಲ್ಲಿ ವಂದನಗಳಿಲ್ಲ. ಶಿಶುರಾನ್ ಸುರದಶ್ಚೈವ ಸೇನೆಯೋರು ಭಯೋರಪಿ, ಎರಡೂ ಸೇನೆಗಳ ಮಧ್ಯೆ ಇಷ್ಟು ಜನಗಳನ್ನು ಅರ್ಜುನ ನೋಡಿದ. ನಾವು ಮೊನ್ನೆ ನೋಡಿದ್ವಿ, ದುರ್ಯೋಧನ ಪಾಂಡವರ ಸೈನ್ಯವನ್ನು ನೋಡಿದಾಗ ಎಲ್ಲರನ್ನೂ ನೋಡಿದ, ನೋಡಬೇಕಾದ ಕೃಷ್ಣನನ್ನೇ ಬಿಟ್ಟುಬಿಟ್ಟ ಅಂತ ನೋಡಿದ್ದೆ. ನೋಡಬೇಕಾದ ಕೃಷ್ಣನನ್ನು ಬಿಟ್ಟು ಎಲ್ಲರನ್ನೂ ನೋಡಿಬಿಟ್ಟಿದ್ದ ದುರ್ಯೋಧನ. ಈಗೇನಾಗಿದೆ, ಅರ್ಜುನ ಕೌರವರನ್ನು ನೋಡಿದ, ಎರಡು ಸೇನೆಗಳನ್ನು ನೋಡಿದ, ಈತನ ಹಾಗೆ ಮಾಡ್ತಾನೆ. ಆಚಾರ್ಯ ಮಾತುಲ ಮಾತೃ ಯಾರ್ಯಾರನ್ನು ನೋಡಿದ, ಶತ್ರು ನೋಡಲೇ ಇಲ್ಲ, ಶತ್ರುಗಳನ್ನೇ ನೋಡ್ತಾ ಇಲ್ಲ. ಇದು ತಮಾಷೆ, ಅಂದ್ರೆ ನೋಡಬೇಕಾದ ಶತ್ರುಗಳನ್ನು ನೀವು ನೋಡ್ತಾ ಇಲ್ಲ, ನೋಡಬೇಕಾದ ಕೃಷ್ಣ ಅವನು ನೋಡ್ತಾ ಇಲ್ಲ, ಇಬ್ಬರು ತಪ್ಪು ತಿಳ್ಕೊಂಡವರೇನೆ, ನೋಡಬೇಕಾದನ್ನು ಮರ್ತವರೇನೆ. ಎಷ್ಟು ಆಶ್ಚರ್ಯ ಇದು, ಶತ್ರುಗಳನ್ನ ಯುದ್ಧಕ್ಕೆ ಬರೋದು ಯಾಕೋಸ್ಕರ, ಶತ್ರುಗಳನ್ನು ಯುದ್ಧ ಮಾಡೋದಕ್ಕೋಸ್ಕರ. ಅರ್ಜುನ ಯುದ್ಧಕ್ಕೆ ಬಂದ ಶತ್ರುಗಳನ್ನ ಬಿಟ್ಟು ಇವ್ರು ನನ್ನ ಮಾವ ನನ್ನ ಹೆಣ್ಕೊಟ್ ಮಾವ ನನ್ನ ಅಣ್ಣ ತಮ್ಮ ಅಂತ ಗುರುತಿಸಿಕೊಂಡ್ಬಿಟ್ಟು ಗತಿಯೇನಾಗ್ಬೇಕು. ಈಗ ವಿದ್ಯಾರ್ಥಿ ಪರೀಕ್ಷಾ ಎಲ್ಲ ಕೂತಿದ್ದಾಗ ಎಲ್ಲ ನೋಡ್ತಾರೆ, ಕ್ವಶನ್ ಪೇಪರ್ ನೋಡೋದಿಲ್ಲ, ಅದು ಉತ್ತರ ಬರೆಯೋದು ಏನು ಬರ್ತೀವಿ ಬರ್ತೀವಿ. ಅವ್ರು ಬರೆಯಲೇ ಕೂತರೇ ಪ್ರಶ್ನೆ ಉತ್ತರಗಳನ್ನ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಬರೆಯೋದೇನು ಬಂತು, ಶತ್ರುಗಳನ್ನು ನೋಡದೆ ಹೋದ್ರೆ ಅದು ಯುದ್ಧ ಮಾಡೋದೇನು ಬಂತು. ವೇದವ್ಯಾಸರ ಕೌಶಲ ಬರವಣಿಗೆಯ ಕೌಶಲ ಯಾರು ಗಮನಿಸಿಯೇ ಇಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಎಂಥ ವೇದವ್ಯಾಸರ ಕಾವ್ಯ ಅದು, ಎಂಥ ಶಾಸ್ತ್ರ ಇದು. ಅದಕ್ಕೆ ಇಬ್ರು ತಪ್ಪು ಮಾಡ್ತಾ ಇದ್ದಾರೆ. ಕೃಷ್ಣನನ್ನು ನೋಡದೆ ಅರ್ಜುನ ದುಃಖಪಟ್ಟ, ದುರ್ಯೋಧನ ದುಃಖಪಟ್ಟ, ಶತ್ರುಗಳನ್ನು ನೋಡದೆ ಅರ್ಜುನ ದುಃಖಪಡ್ತಾ ಇದ್ದಾನೆ. ಅದು ಎಷ್ಟು ವೆರೈಟಿ ನೋಡ್ತಾ ಇದ್ದಾರೆ. ಪೊಲೀಸ್ ಆಫೀಸರ್ ಯಾರೋ ಕಳಿಸಿಬಿಡ್ತಾರೆ, ಪಾಪ ಹಿಡ್ಕೊಂಡು ಬಾ ಸ್ಮಗ್ಲರ್ ಅಂತ ಕಳಿಸಿಬಿಡ್ತಾರೆ. ನೋಡ್ತಾ ಸ್ಮಗಲ್ ಮಾಡ್ತಾ ಇರ್ತಾರೆ, ನೋಡ್ತಾನೆ ಅಣ್ಣ, ಅಯ್ಯೋ ಅಣ್ಣ ಅಂತ ಬಂದಾಗ ಏನ್ ಮಾಡ್ಬೇಕಾಗ, ಇವನು ಸೇರಿದ್ರು ಓಡೋಗ್ಬಿಡ್ತಾರೆ ಅಷ್ಟೇ. ಅದಲ್ಲ, ಅಣ್ಣ ಅಂತ ನೋಡಿ ಬರೆದಾಗ ಅಯ್ಯಮ್ಮ ಇವ್ರು ಬ್ರದರ್ ಅಂತ ಅವ್ನು ಹೇಳಿದ್ರೆ ನಾಟ್ ನೋವು ಅಂತ ಹೇಳಿದ್ರು. ಈಗಲ್ಲ, ನೀನೊಬ್ಬ ಸ್ಮಗ್ಲರ್ ಅಷ್ಟೇ ಅಂತ ಹೇಳಬೇಕೆ ಹೊರತು ಅಣ್ಣ ತಮ್ಮ ಐಡೆಂಟಿಫೈ ಮಾಡಬಾರ್ದ. ಆ ರೀತಿ ಮಾಡಿದ್ರೆ ಕರ್ತವ್ಯ ಭ್ರಷ್ಟತೆ ಬರುತ್ತೆ, ಕರ್ತವ್ಯ ಲೋಪವನ್ನು ಮಾಡಿದಾಗ. ಅರ್ಜುನ ದುರ್ಯೋಧನಂತ ಪರಮ ಪಾಪಿಗಳ ಜೊತೆಗೆ ಯುದ್ಧಕ್ಕೆ ನಿಂತವನು ಶತ್ರುತ್ವವನ್ನು ಕಾಣದೇನೆ ಅಲ್ಲಿ ಬಂಧುತ್ವವನ್ನು ಕಂಡ್ರೆ ಇದೆಂತ ಕಣ್ಣು. ದುರ್ಯೋಧನ ಕಣ್ಣು ತಪ್ಪು ಮಾಡಿತು, ಅರ್ಜುನನ ಕಣ್ಣು ತಪ್ಪು ಮಾಡಿತು. ಇದು ನಾವು ಇವತ್ತು ಅದೇ ತಪ್ಪನ್ನು ಮಾಡ್ತಾ ಇದ್ದೀವಿ. ನಾವು ಏನ್ ನೋಡ್ಬೇಕಲ್ಲಿ, ಶತ್ರುವನ್ನು ನೋಡ್ಬೇಕು, ಯುದ್ಧಕ್ಕೆ ಬಂದವನು ಶತ್ರುಗಳನ್ನ ನೋಡ್ಬೇಕು. ನಾವೇನ್ ನೋಡ್ಬೇಕೀಗ, ಶತ್ರುಗಳನ್ನು ನೋಡ್ಬೇಕು. ಎಲ್ಲಿ ನೋಡ್ಬೇಕು, ಎಲ್ಲೋ ನೋಡಬೇಡಿ, ನಮ್ಮ ಮನಸ್ಸಿನೊಳಗೆ ನೋಡಿ ಅಂತ ಹೇಳಿದೆ. ನಮ್ಮ ಕೈ ನಮ್ಮ ಕಾಲು ಅಂತ ಕಂಡುಬಿಟ್ಟು ಅಲಂಕಾರ ಮಾಡ್ಕೋತಾನೆ ಇರ್ತಾನೆ. ಆದ್ರೆ ಶಾಸ್ತ್ರ ಹೇಳುತ್ತೆ, ಎಲ್ಲ ನೋಡೋದಕ್ಕಿಂತ ಇನ್ನೊಂದನ್ನು ಯಾಕೆ ನೋಡ್ತಾ ಇಲ್ಲ ಅಂತ ಕೇಳಿದ. ಏನದು, ಶತ್ರು ನಮ್ಮಲ್ಲಿ ಶತ್ರುಗಳಿದ್ದಾರೆ, ಹೊರಗಲ್ಲ ಮನೆಯೊಳಗಲ್ಲ ಮನಸ್ಸಿನೊಳಗೆ ಇದ್ದಾರೆ ಶತ್ರುಗಳು ಅಂತ ಹೇಳಿದ. ಎಷ್ಟು ಜನಗಳಿದ್ದಾರೆ, ಆರು ಜನ ಇದ್ದಾರೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ನೋಡ್ತಾರೆ, ಕರಡಿ ನೋಡ್ತಾ ಇರ್ತಾನೆ, ಇದೆಲ್ಲ ಸರಿ ಮಾಡ್ಕೊತಾ ಇರ್ತಾನೆ. ಅಲ್ಲ, ತಲೆ ಸರಿ ಮಾಡ್ಕೊತಾ ಇದ್ದೀಯಲ್ಲಯ್ಯ, ಮನಸ್ಸೇ ಸರಿ ಮಾಡ್ಕೊಳ್ಳೋದನ್ನ ಯೋಚನೆ ಮಾಡಿ. ನೀನೀಗ ಮನಸ್ಸಲ್ಲಿ ಅಯ್ಯೋ ಕಾಮ ಇದೆ, ಅಯ್ಯೋ ಕ್ರೋಧ ಇದೆ, ಸೆಪರೇಟ್ ಮಾಡೋದಕ್ಕೆ ಯಾಕೆ ಯೋಚನೆ ಮಾಡೋದಿಲ್ಲ? ನಮ್ಗೆ ಅಲ್ಲಿ ತಪ್ತಾ ಇದೆ. ದೇಹವನ್ನು ಅಲಂಕಾರ ಮಾಡೋ ಗಲಾಟೆಯೊಳಗೆ ಮನಸ್ಸನ್ನ ಮರೆತು ಬಿಡುತ್ತೆ. ಶತ್ರುಗಳನ್ನ ನಾವು ನಮ್ಮನ್ನ ಯಾವಾಗಲೂ ಮನಸ್ಸಿರೋ ವಾಚ್ ಮಾಡ್ತಾನೆ ಇರ್ಬೇಕು. ಮನೆ ಹೇಗೆ ಬಿಡುತ್ತೆ, ನಾವೀಗ ಭದ್ರವಾಗಿ ಬಾಗ ಹಾಕ್ತಾ ಇದ್ದೆ. ಏಕೆ ಅನ್ವಾಂಟೆಡ್ ಸಲ ಸೆಲ್ ಬರ್ತಾರೋ ಅಂತ ನಮಗೆ ಭಯ. ಯಾವಾಗಲೂ ಯಾರೋ ಬರ್ತಾರಲ್ಲ, ಬಾಗಿಲು ತೆಗಿತಾರೆ, ಒಳಗೆ ಮತ್ತೆ ಒಳಗಾಕಿಬಿಡ್ತಾರೆ. ಯಾಕಂದ್ರೆ ಬೇಕಾದವರು ಬೇಡವಾದವರು ಬರ್ಕೊಡು, ಇಷ್ಟೆಲ್ಲ ಬಾಗಿಲಾಕಿದ್ರೆ ಒಂದು ಕುಂದಾಕಿಬಿಡ್ತಾರೆ. ಪಾಪ ಜನಗಳು ಎಷ್ಟು ಜನ ಕೊಲ್ತಾ ಇದ್ದಾರೆ, ಬದುಕರು ಆರಿಸಿ ಆರಿಸಿ ಕೊಲ್ತಾ ಇದ್ದಾರೆ. ಪಾಪ ಇಷ್ಟೆಲ್ಲ ಎಚ್ಚರಿಕೆ ತಗೊಂಡ್ರು ಬದುಕೋದು ಕಷ್ಟ ಇದೆ, ಇನ್ನು ಬಾಗಿಲೇ ತೆಗೆದುಕೊಂಡ್ರೆ ಗತಿಯೇನಾಗಬೇಕು ಮತ್ತೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಮನೆಯ ಬಾಗಿಲನ್ನು ತೆಗೆಬಲ್ಲಿ ಎಷ್ಟು ಹುಷಾರಾಗಿರ್ತೀರಲ್ಲ, ಮನಸ್ಸಿನ ಬಾಗಿಲನ್ನು ತೆಗಿಬೇಕಾದ್ರೆ ಇನ್ನೂ ಹುಷಾರಾಗಿರಿ ಅಂತ ಹೇಳ್ತಾರೆ. ಮನೆಗೆ ಬಾಗಿಲು ಮಹಾದ್ವಾರಗಳು ಒಂದೇ ಇರುತ್ತಷ್ಟೇ, ಇದ್ಲ ಹಿತ್ತಲಿರುತ್ತೆ ಎರಡಷ್ಟೇ, ಕಿಟಕಿಗಳಿರುತ್ತೆ ಅದು ಬೇರೆ. ನಮ್ಮ ದೇಹಕ್ಕಾಗಲ್ಲ, ಒಂಬತ್ತು ದ್ವಾರಗಳಿವೆ ಅಂತ ಹೇಳ್ತಾರೆ. ಅದರಲ್ಲಿ ಮನಸ್ಸಿನೊಳಗೆ ಹೋಗಿಬಿಟ್ರೆ ಕತೆ ಮುಗಿದೋಗಿ ತಲೆಗೆ ಸತ್ತಂತೆ ಲೆಕ್ಕ. ಇಲ್ಲಿ ಯಾವನು ಶತ್ರುಗಳನ್ನ ಕಾಣದೆ ಬದುಕ್ತಾನೆ ಅವನು ಜೀವನದಲ್ಲಿ ಸೋಲ್ತಾನೆ. ಅರ್ಜುನ ಶತ್ರುಗಳನ್ನ ಕಾಣದೆ ಕೂತ ಭಯಾನಕವಾದಂತಹ ಸ್ಥಿತಿಯನ್ನು ಕಂಡ. ಅಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಗೆ ಅನೇಕ ವಿಚಾರಗಳು ಉಂಟು ಆ ಪಾಠಗಳು. ಅರ್ಜುನ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ, ಏನು ಅರ್ಜುನ ಹೀಗೆಲ್ಲ ನೋಡ್ದ ಅಂತ ಹೇಳ್ತೀರಲ್ಲ, ಈ ಚಿಕ್ಕ ಮಕ್ಕಳಿಗೆ ಹೇಳ್ದ ಹೇಳ್ತೀರಲ್ಲ, ಯೋಚನೆ ಮಾಡಿ. ಯುದ್ಧ ಅಂತ ಅರ್ಜುನಿಗೆ ಗೊತ್ತಿಲ್ವಾ? ಇದು ಒಂದು ಅದು ಯುದ್ಧ ಮಾಡಿಲ್ವೆ? ಈ ಮಧ್ಯೆ ವಿರಾಟ ಪರ್ವದಲ್ಲಿ ಉತ್ತರ ಕುಮಾರ ಬರ್ತಾನೆ, ಓ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳ್ತಾನೆ. ಕೌರವ ಸೇನೆ ನೋಡ್ತಾನೆ, ಸಿಕ್ಕಾಪಟ್ಟೆ ಗಾಬರಿ ಆಗಿಬಿಡುತ್ತೆ, ನಿಲ್ಲಿಸುಬ್ರಹ ಮೇಲೆ ರಥ ಅಂತಾನೆ, ಅದು ನಿಲ್ಲಿಸೋದಿಲ್ಲ, ಅವನಿಗೆ ಕಾಲೇ ಹಾರಿ ಓಡೋಗ್ಬಿಡ್ತಾರೆ. ಉತ್ತರ ಕುಮಾರ ಹೀಗೆ ಮಾಡಿರ್ತಾನೆ, ಅರ್ಜುನ ತಾನು ಓಡ್ತಾನೆ, ಓಡ ದರ ಎಳ್ಕೊಬಂದು ರಥದಲ್ಲಿ ಹಾಕ್ತಾನೆ. ಏನಯ್ಯ ಈಗೆಲ್ಲ ಓಡ್ತೆ ಯಾತಕ್ಕೆ ಅಂತ ಕೇಳಿದ್ರೆ, ನನ್ನ ಪ್ರಾಣ ಮುಖ್ಯ ಅಯ್ಯ ಅಂತ ಹೇಳ್ತಾನೆ ಪಾಪ. ನನ್ನ ಪ್ರಾಣ ಮುಖ್ಯ, ಇನ್ನು ಸ್ವತ್ರ ಸ್ವರ್ಗ ಸಿಗುತ್ತೆ ಅಂತ ಕೇಳಿದ್ರೆ, ನನ್ನ ವಿರಾಟ ರಾಜನ ಪಟ್ಟಣ ಸ್ವರ್ಗಕ್ಕಿಂತ ಜೋರ ಆಗಿದೆ ಅಂತ ಹೇಳ್ಬಿಡ್ತಾನೆ ಪಾಪ. ಏನ್ ಹೇಳಿದ್ರು ಉತ್ತರ ಕೊಡ್ತಾ ಹೋಗ್ತಾನೆ, ಯಾವ್ದು ಬೇಕಿಲ್ಲ ಅಂತ ಹೇಳ್ಬಿಡ್ತಾನೆ. ಯಾತಕ್ಕೆ ಅವರಿಗೆ ಭಯ ಉಂಟಾಯ್ತಾನೆ, ಗೌರವರ ಮುಂದೆ ಭಯ ಉಂಟಾಯ್ತು. ಆದ್ರೆ ಅರ್ಜುನನಿಗೆ ಇಂಥ ಅರ್ಜುನ ಬೃಹನ್ನಡೆಯಾಗಿದ್ದು ಯುದ್ಧ ಬಿಟ್ಟು ಓಡಿದವನನ್ನ ಹಿಡಿತಂದಿಟ್ಟವನು, ಇವತ್ತೇ ಕಿಟ್ಟ ಬಿಡ್ತಾ ಇದ್ದಾನೆ, ಯೋಚನೆ ಮಾಡಿ. ಇದು ಹೊಂದಾಣಿಕೆನೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಉತ್ತರ ಕುಮಾರನಿಗೆ ಯುದ್ಧದ ಅನುಭವನೇ ಇರಲಿಲ್ಲಪ್ಪ, ಅವನಿಗೆ ನೋಡಿದ ಗಾಬರಿ ಆಗಿಬಿಟ್ಟು. ಅರ್ಜುನ ಹಾಗಲ್ಲ, ಅವನು ಬರೀ ವೀರನಲ್ಲ, ಪಾರ್ಥಏವ ಧನುರ್ಧರ, ವಿಶ್ವದ ಶ್ರೇಷ್ಠ ಧನುರ್ಧಾರಿಗಳಲ್ಲಿ ಅರ್ಜುನನ ಸ್ಥಾನ ದಾಖಲಾಗಿದೆ, ಅಂತ ಮಹಾವೀರ ಯಾಕೆ ಭಯಪಡ್ತಾನೆ ಅಂತ ಅನೇಕರ ಪ್ರಶ್ನೆ. ಹೋಗ್ಲಿ, ಇನ್ನು ಯುದ್ಧದ ಅನುಭವ ಎಷ್ಟಿದೆ ಗೊತ್ತಾ ಅರ್ಜುನನಿಗೆ? ನಿವಾತ ಕವಚ ಕಾಲಕೇಯರನ್ನು ಸಂಹಾರ ಮಾಡಿದ್ದಾನೆ, ದ್ರೌಪದಿ ಸ್ವಯಂವರದ ಕಾಲಕ್ಕೆ ಮಚ್ಚೇಂದ್ರ ಭೇದವನ್ನು ಮಾಡಿದ್ದಾನೆ, ಘೋಷಯಾತ್ರೆಯ ಕಾಲಕ್ಕೆ ಗಂಧರ್ವ ಯುದ್ಧ ಮಾಡಿದ್ದಾನೆ, ಅದು ಸಾರದವನ್ನಾಗಿ ಉತ್ತರ ಗೋಗ್ರಹಣ ಕಾಲಕ್ಕೆ ಒಂಟಿಯಾಗಿ ಹೋರಾಡಿ ಭೀಷ್ಮದ್ರೋಣಾದಿ ಎಲ್ಲರನ್ನೂ ಗೆದ್ದಿದ್ದಾನೆ, ಅಂಥವನು ಇವತ್ತ್ಯಾಕೆ ಹೀಗಾಯಿತು ಅಂತ ಪ್ರಶ್ನೆ, ಅನೇಕರ ಪ್ರಶ್ನೆ. ಇದು ತುಂಬಾ ಜನ ಯೋಚನೆ ಮಾಡ್ತಾ ಇದ್ದವರು ಒಂದು ಗುಂಪು ಸುಮ್ಮನೆ ಓದ್ತಾ ಇರ್ತಾರೆ, ಪ್ರಶ್ನೆ ಕೇಳಿಕೊಂಡಿದ್ದಾರೆ, ಸೀರಿಯಸ್ ಆಗಿರೋ ಪ್ರಶ್ನೆ ಕೇಳಿಬಿಟ್ರೆ ಕೆಲವೇ ಉತ್ತರ ಕೊಡ್ತಾರೆ ಗೊತ್ತಾ, ನನಗೆ ಗೊತ್ತಿದ್ದಿಲ್ಲ, ನಿಶ್ಚಯ ಪಾರಾಯಣ ಮಾಡ್ತಾ ಇದ್ದೆ, ನಾಳೆಯಿಂದ ನಿಲ್ಲಿಸಿಬಿಡ್ತೇನೆ ಅಂತ ಹೇಳ್ತಾರೆ. ಹೊರತು ಇನ್ನೇನು ಮಾಡಕ್ ಹೋಗೋದು, ಇಷ್ಟು ಇನ್ಕನ್ಸಿಸ್ಟೆನ್ಸಿ ಇದೆಯಾ ಗೀತೆಯೊಳಗೆ ಗೊತ್ತೇ ಇದ್ದಿಲ್ಲ ಅಂತ ಹೇಳ್ತಾರೆ. ಆದರೆ ತಿಳಿದು ಮಾಡ್ಲಿಕ್ಕೆ ಹೊರಟ್ರೆ ಒಳ್ಳೆ ಉತ್ತರ ಇದೆ ಅದರೊಳಗೆ. ಅರ್ಜುನ ಅದೆಲ್ಲ ಮಾಡಿದ್ದು ಹೌದು. ಇವತ್ತು ಯುದ್ಧದ ಬಗ್ಗೆ ಅಲ್ಲಿ ಮುಂದೆ ಹೇಳ್ತಾರೆ, ಕೃಪಾ ತಾನ್ ಸಮೀಕ್ಷ ಸಕೌಂತೇಯ ಸರ್ವಾನ್ ಬಂಧೂನ್ ಅವಸ್ಥಿತ ಕೃಪಯಾ ಪರಯಾ ವಿಷ್ಟ ವಿಷೀದನ್ ನಿಧಮ್ರವಿ. ಹೆಚ್ಚಿನ ಕೃಪೆಗೆ ಒಳಗಾಗಿ ವಿಷಾದಗ್ರಸ್ತನಾಗಿ ಮಾತಾಡ್ತಾ ಇದ್ದಾನೆ. ಯಾತಕ್ಕೆ ಹೀಗಾಯಿತು? ಅನುಭವ ಇಲ್ಲದವನ ಜೀವನ ಅಂತ ಕೇಳಿದರೆ ಅಲ್ಲ, ಅದಕ್ಕೆ ಇಲ್ಲಿ ಕಾರಣ ಕೊಟ್ಟರು. ಮಹಾಭಾರತ ಯುದ್ಧ ವಿಚಿತ್ರವಾದ ಯುದ್ಧ, ಜಗತ್ತಲ್ಲಿ ಅಂತ ಯುದ್ಧ ನಡೆಯಕ್ಕೆ ನಭೂತು ನಮಿಷ್ಯತಿ, ಅದರ ಎಲ್ಲಾ ರೀತಿಯಲ್ಲೂ ರಸದೃಶ್ಯವಾದ ಯುದ್ಧ. ರಾಮರಾವಣರ ಯುದ್ಧ ಆಗಲ್ಲ, ಮರಿಬಾರದು. ರಾಮರಾವಣರ ಯುದ್ಧ ಬಂಧುಗಳ ಮಧ್ಯೆ ನಡೆದ ಯುದ್ಧ ಅಲ್ಲ. ಅದ್ಯಾತಕ್ಕೆ? ದಾನವ ವಾನರ ಮಧ್ಯೆ ನಡೆದ ಯುದ್ಧ, ಕಪಿಗಳು ರಾಕ್ಷಸರು, ಅದು ಸಂಬಂಧದ ಪ್ರಶ್ನೆನೇ ಬರಲಿಲ್ಲ, ರಿಲೇಷನ್ಶಿಪ್ಪೇ ಅವರಿಗಿಲ್ಲ, ಅಂತ ಯುದ್ಧ ನಡೀತಾ ಇದೆ. ಅಲ್ಲಿ ರಾವಣ ರಾಕ್ಷಸ, ರಾಮ ನರರೂಪದ ಭಗವಂತ, ಅದು ಸಂಬಂಧದ ಹೆಸರೇ ಇಲ್ಲ ಅಲ್ಲಿ. ಇಲ್ಲಿ ಹಾಗಲ್ಲ, ಪಾಂಡವ ಕೌರವರು ಯಾರು ಗೊತ್ತೇನು, ಸಜ್ಜ ಸಹೋದರರು. ಆದ್ರಿಂದ ಮಹಾಭಾರತ ಯುದ್ಧಕ್ಕೂ ರಾಮಾಯಣ ಯುದ್ಧಕ್ಕೂ ತುಂಬಾ ವ್ಯತ್ಯಾಸ ಇದೆ. ರಾಮಾಯಣದ ಯುದ್ಧ ಶತ್ರುಗಳ ಮಧ್ಯೆ ನಡೆದ ಯುದ್ಧ, ಇಲ್ಲಿ ಬಾಂಧವರ ಮಧ್ಯೆ ನಡೆದ ಯುದ್ಧ ಇದು. ಅದಕ್ಕೆ ಅರ್ಜುನ ಸೈಕಾಲಜಿ ಬೇರೆ ಆಗ್ತಾ ಇದೆ, ಪೂರ್ತಿ ಬೇರೆ ಆಗ್ತಾ ಇದೆ. ಆ ದೃಷ್ಟಿಕೋನ ನಮ್ಮಲ್ಲಿ ಇದ್ರೆ ಗೊಂದಲಕ್ಕೆ ಅವಕಾಶ ಇದೆ. ಅಲ್ಲಿ ಇಲ್ಲಿ ನೋಡಿ, ಬರೀ ಬಂಧು ಬಾಂಧವರೇ ತುಂಬಿ ಹೋಗ್ಬಿಟ್ಟಿದ್ದಾರೆ. ಆಶ್ಚರ್ಯ ಆದ್ರೆ ನಮ್ಗೆ ಅನ್ಸುತ್ತೆ, ಅಲ್ಲ ಬಿಡಿ, ಬಂಧು ಬಾಂಧವರು ತುಂಬಿದ್ರೆ ಆ ಸೀರಿಯಸ್ ಯುದ್ಧ ಆಗ್ಲಿಕ್ಕಿಲ್ಲ ಅಂತ ನಮ್ಮ ವಿಚಾರ. ಶಾಸ್ತ್ರ ಹೇಳುತ್ತೆ, ರಾಮಾಯಣದ ಯುದ್ಧನೂ ದೊಡ್ಡ ಯುದ್ಧ, ಮಹಾಭಾರತ ಯುದ್ಧನೂ ದೊಡ್ಡ ಯುದ್ಧ, ಅದರಲ್ಲಿ ಅತಿ ದೊಡ್ಡ ಯುದ್ಧ ಮಹಾಭಾರತದ್ದೇ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಶತ್ರುಗಳ ಮಧ್ಯೆ ನಡೆಯುವ ಯುದ್ಧಕ್ಕಿಂತ ಈ ಬಂಧುಗಳ ಮಧ್ಯೆ ನಡೆಯುವ ಯುದ್ಧನೇ ಬಹಳ ಡೇಂಜರಸ್ ಅಂತ ಅರ್ಥ. ಇವತ್ತು ನಡೀತಿರೋದು ಹಾಗೇನೆ, ಹೊರಗಿನ ಶತ್ರುಗಳನ್ನ ಎದುರಿಸಬಹುದಂತೆ, ಒಳಗಿನ ಶತ್ರುಗಳು ಎದುರಿಸಕ್ ಆಗೋದಿಲ್ಲ, ಬೇರೆಯವರಾದ್ರೆ ಮುಚ್ಕೊಂಡ್ಬಿಡ್ತಾರೆ. ಆದ್ರೆ ಮನೆ ಜನ ಕೋರ್ಟು ಕಚೇರಿ, ಹೆಚ್ಚು ಕೋರ್ಟ್ ಕೇಸುಗಳೆಲ್ಲ ಅಣತಮ್ಮದ್ರ ಮಧ್ಯದವೇ ಜಾಸ್ತಿ ಸಾಮಾನ್ಯವಾಗಿ. ಪಾಂಡವರ ಕೌರವರು ಸ್ಟಾರ್ಟ್ ಆಯ್ತು, ಅವತ್ತಿಂದ ಬರ್ತಾನೆ ಇದೆ ಹೆಚ್ಚು ಕಡಿಮೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಅಣ್ಣತಮ್ಮಂದಿರಗಳಾದ್ರೆ ಪ್ರಾಣಾಂತಿಕವಾದಂತಹ ಯುದ್ಧವನ್ನು ಮಾಡ್ತಾರೆ, ಹೊಡೆದಾಡ್ತಾರೆ. ಆ ದೃಷ್ಟಿಯಲ್ಲಿ ಬಾಂಧವರ ಮಧ್ಯೆ ನಡೀತಕ್ಕಂಥ ಯುದ್ಧ ಸರ್ವನಾಶಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಇವತ್ತು ನಮಗೆ ಮೋರ್ ಡೇಂಜರಸ್ ಯಾವ್ದು ಗೊತ್ತಾ? ಪಾಕಿಸ್ತಾನನೇ ನಮ್ಮೊಳಗಿರೋದೇ ಇದು ತಮಾಷೆ. ಬೇರೆ ಯಾವುದೇ ದೇಶಗಳಿಗಿಂತ ನಮ್ಮ ದೇಶ ಜನರಿಗೆ ಅಪಾಯಕರವಾಗಿರ್ತಾರೆ. ಈಗ ಯುಧ ಎಷ್ಟರ ಸಾಕಿದ್ದಾರೆ ಯೋಚನೆ ಮಾಡಿ. ನಮ್ಮವನೇ ನಮ್ಮನ್ನು ಹೊಡಿತಾ ಇರೋ ಪದ್ಧತಿ ಹೊರತು ಬೇರೆಯವರದ್ದಲ್ಲ. ಅದಕ್ಕೇನೆ ಹಿತಶತ್ರುಗಳು ಬಂಧುಗಳು ಶತ್ರುಗಳಾಗೋದು ಅಂದ್ರೆ ಅತ್ಯಂತ ಅಪಾಯಕರ. ಪಾಂಡವರು ಅವರಿದ್ದ ಹಾಗಾಗಿದೆ. ಅದನ್ನ ಹೇಳಕ್ಕೇನೆ ವೆರೈಟಿ ಹೇಳ್ತಾ ಇದ್ದೇನೆ. ಬರೀ ಬಂಧು ಬಾಂಧವರಲ್ಲ, ಎಷ್ಟು ಬಂಧುಗಳಿದ್ದಾರೆ. ಸೀರಯೋರು ಭಯೋರಪಿ, ಎರಡು ಕಡೆ ಸಂಬಂಧಿಗಳೇನೆ. ಬೇಸಿಕಲಿ ಪಾಂಡವ ಕೌರವರೇನೆ ಬ್ರದರ್ಸ್. ಅದರ ಜೊತೆಗೆ ಹುಡುಕಿ ನೋಡಿದ್ರೆ ಎಲ್ಲ ಪಟ್ಟಿ ಕೊಡ್ತಾ ಇದ್ದಾರೆ. ಅದು ಸ್ವಲ್ಪ ನೋಡ್ತಾ ಹೋಗ್ತೇವೆ. ಪಿತೃಗಳಲ್ಲಿ ಇದ್ದಾರೆ, ಪಿತಾಮಹರಿದ್ದಾರೆ,